ஸ்ரீகுருப்யோ நமஹ. ஹரிஹி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான்மணி க்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திரபந்திதம் ஸ்வாந்தஸ்தானந்தசய்யாய பூர்ணஜானரசரணசே உத்துங்கவாத்தரங்காய மத்வதுக்தாப்தயே நம. குருமகிலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்தநிர்தோதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே நீலாக்கராட்சிதானந்த லீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சர்ய ஹரிப்ரீதி சுவித்யாபாதசாலின இஷ்டதான் கஷ்டஹர்த்ருன்ன வித்யாமான்யான் முனீன் நம. வாஜராஜபதத்வந்த வாரிஜாசப்தமானசான் விஸ்வப்ரிய குருன் வந்தே மந்தோஹம் தீபிசுத்தயே. சத்யம் சத்யம் புனசத்யம் விஷ்ணுதீர்த்தப்ரதாததஃ ஸர்வே காமா பவந்த்யேவ ஸவதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். ஸ்ரீகுருப்யோ நம. ஹரிஹி ஓம். ஸ்ரீஷாங்க்ரிசேவகம் நித்யம் பூசுராக்ரகுலோத்பவம் வாசமாதிஷிலாக்ஷேத்ரே சேஷதாசகுரும் பஜே. ஸ்ரீகுருப்யோ நம. ஹரிஹி ஓம். ನಿನ್ನೆವರೆಗೂ ಶೇಷದಾಸರ ಮಖ ಸುಳಾದಿ ಜ್ಞಾನಯಜ್ಞ ಸುಳಾದಿಯನ್ನು ನೋಡಿದವು. ಈಗ ಈ ಸುಳಾದಿಯ ಹೆಸರು ವಿರಾಟ್ ರೂಪ ಚಿಂತನೆ. ಅಂದರೆ ಪೂರ್ಣ, ಅದು ವಿರಾಟ್ ರೂಪದ್ದೇ. ಇದು ಪೂರ್ಣ ರೂಪದ, ಅಂದರೆ ಇಡೀ 14 ಲೋಕ ಧಾರಣೆ ಮಾಡಿದ ರೂಪದ ಚಿಂತನೆ ಇಲ್ಲಿ ಕೊಡ್ತಾ ಬರ್ತಾರೆ. ಇದನ್ನು ಈ ಬುಕ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಎಲ್ಲರೂ ಅದನ್ನು ತೆಗೆದುಕೊಂಡು ಈಗಲೇ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಲಿಸಿ ಕೇಳುವುದು ಅದರದಿಂದಲೇ ಶ್ರೀಲಕುಮೀಶನ ಭಕುತರೆಲ್ಲ ಕಾಲ ದೇಶ ವ್ಯಾಪ್ತಳಿಪಾಳಿಗಾದರು ಶೀಲ ಮೂರುತಿಯಿಂದ ಸುಖವೆಂಬುದು ಕೇಳಿವಲ್ಲದ್ದೆ ಸರಿ ಶ್ರುತಿ ಸ್ಮೃತಿ ಮುಖದಿಂದ ಆಲೋಚನೆ ಇದಕ್ಕೆಲ್ಲ ಎಣಿಸಿ ಗುಣಿಸು. ಅಪ್ಪ, ಲಕ್ಷ್ಮೀಶನ ಭಕ್ತರಾಗತವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದನ್ನ ಆದರದಿಂದಲೇ ಆಲಿಸಿ ಕೇಳುವುದು. ಲಕ್ಷ್ಮೀದೇವಿಗೂ ಕೂಡ ಶ್ರೀಹರಿಯಿಂದಲೇನೆ ಸುಖ. ಇದು ಶ್ರುತಿ ಸ್ಮೃತಿಗಳಿಂದ ಚೆನ್ನಾಗಿ ಗೊತ್ತಾಗುವಂಥದ್ದು. ಇದಕ್ಕೆ ಬೇರೆ ಆಲೋಚನೆಯೇ ಇಲ್ಲ. ಲಕ್ಷ್ಮೀದೇವಿ ಸುಖ ಏನು, ಆಕೆಯ ಶ್ವಾಸಾದಿಗಳು ಕೂಡ ಭಗವಂತನೇ ಮಾಡಿಸಬೇಕು. ಹಾಗೆ ಮೂಲ ಜೀವರ ಸುಖಕ್ಕೆ ಶ್ರೀಪತಿಯಾದ ಬಳಿಕ ಹಲವು ಬಗೆಯಲ್ಲಿ ಹರಿಯ ಸಂಪಾದಿಸು. ಅಲ್ಲಿ ನಮ್ಮ ಸುಖಕ್ಕೆ ದೇವ ಮೂಲ ಕಾರಣ. ನಾವು ಪದಾರ್ಥಗಳು ನಮಗೆ ಸುಖಕ್ಕೆ ಕಾರಣ, ವ್ಯಕ್ತಿಗಳು ಸುಖಕ್ಕೆ ಕಾರಣ ಅಂತ ತಿಳ್ಕೊಂಡಿರ್ತೇವೆ. ಅದು ಅಲ್ಲ, ಅದರೊಳಗೆ ಭಗವಂತನೇ ನಮಗೆ ಸುಖಕ್ಕೆ ಕಾರಣ, ವ್ಯಕ್ತಿಗಳಲ್ಲೂ ಭಗವಂತನೇ ಸುಖಕ್ಕೆ ಕಾರಣ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಈ ಸುಖ, ಹೊರಗಿನ ಸುಖ ಸಿಗಲಿಕ್ಕೆ ನಾವೇನೇನು ಪ್ರಯತ್ನ ಮಾಡುತ್ತೇವೆ ಅದೆಲ್ಲವೂ ಕೂಡ ವ್ಯರ್ಥವಯ್ಯ. ಭಗವಂತನ ಕರುಣೆ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂದರೆ ಈ ಹೊರಗಿನ ಸುಖ ಹೊರಗಿನ ದುಃಖ ಎರಡು ಈ ಜನ್ಮದಲ್ಲಿ ಎಷ್ಟೆಷ್ಟು ದೇವರು ಕೊಡಬೇಕೋ ಅಷ್ಟು ಕೊಟ್ಟೇ ಕೊಡತಾನೆ, ಅದರಲ್ಲಿ ಸಂಶಯವೇ ಇಲ್ಲ. ನಾವು ಕೇಳಿದರೂ ಕೊಡತಾನೆ, ಕೇಳದಿದ್ರೂ ಕೊಡತಾನೆ, ಕೇಳಿದ್ದಕ್ಕೆ ಹೆಚ್ಚಾಗಿ ಏನು ಕೊಡಲ್ಲ, ಎಷ್ಟು ಕೊಡಬೇಕೋ ಅಷ್ಟೇ ಕೊಡತಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ಈ ಒಳಗಿನ ತತ್ವಜ್ಞಾನವಿಲ್ಲದೆ ಭಗವಂತ ನಮ್ಮ ದೇಹದಲ್ಲಿ ಎಷ್ಟು ರೂಪಗಳಿಂದ ವ್ಯಾಪಿಸಿದ್ದಾನೆ, ಯಾವ ಯಾವ ಇಂದ್ರಿಯಗಳಿಂದ ಏನೇನು ವ್ಯಾಪಾರ ಮಾಡುತ್ತಾನೆ, ಅದರಲ್ಲಿ ಭಗವದ್ ರೂಪಗಳು ಹೇಗೆ ಹೇಗೆ ಪ್ರಕಟ ಆಗುತ್ತೆ, ಅಷ್ಟಲ್ಲದೆ ನಮ್ಮ ಶರೀರದಲ್ಲಿ 14 ಲೋಕಗಳಲ್ಲಿ ಭಗವಂತ ಹೇಗೆ ನಿಂತಿದ್ದಾನೆ, ಶರೀರದಲ್ಲಿ 14 ಲೋಕಗಳು ಇದ್ದೇ ಇವೆ, ಅಲ್ಲಿ ದೇವತೆಗಳು ದೇವರು ನಿಂತಿದ್ದಾರೆ, ಎಲ್ಲದಕ್ಕೂ ಆಧಾರವಾಗಿ ನಮ್ಮ ಶರೀರ ಸುತ್ತು ವಿರಾಟ್ ರೂಪ ನಿಂತಿದೆ. ಇದೆಲ್ಲ ತತ್ವಜ್ಞಾನ, ವಿಶೇಷವಾದ ಒಳಗಿನ ರಹಸ್ಯ ಜ್ಞಾನ. ಈ ಜ್ಞಾನ ಇಲ್ಲದೆ ಕರ್ಮ ಮಾಡುವುದು ಅಂತ ಒಂದು, ಈ ಜ್ಞಾನ ಸಹಿತ ಕರ್ಮ ಮಾಡುವುದು ಅಂತ ಒಂದು, ಎರಡು ಪಂಗಡಾಯಿತು. ಈ ಜ್ಞಾನವಿಲ್ಲದೆ ಮಾಡಿದ ಕರ್ಮಗಳು ಏನೇನು ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಹೇಳುತ್ತಾರೆ, ಇಳಿಯೋಳು ವಾಜಿಪೇಯ ಪೌಂಡರೀಕಾದಿ ಯಜ್ಞ ನಿರ್ಮಲವಾದ ಧ್ಯಾನ ಜಪ ನೇಮವು, ಜಾಲ ನಕ್ಷತ್ರ ಸಂಖ್ಯ ಮೀರಿದ ಮಹಾದಾನ ಕಾಲೋಚಿತವಾದ ಕರ್ಮ ಧ್ಯಾನ ಮೌನ. ಇಲ್ಲಿ ಹೇಳುತ್ತಾರೆ ವಾಜಪೇಯಾದಿ ಪೌಂಡರೀಕ ಮೊದಲಾದ ನಾನಾ ಯಜ್ಞಗಳು, ದೇವರ ತತ್ವಜ್ಞಾನವಿಲ್ಲದೆ ಮಾಡಿದ ಈ ಯಜ್ಞಗಳು, ದೇವರ ಒಳರಹಸ್ಯ ಗೊತ್ತಿಲ್ಲದೆ, ಒಳಗೆ ನಮ್ಮೊಳಗೆ ಹೇಗಿದ್ದಾನೆ ಎಂಬುದು ಗೊತ್ತಿಲ್ಲದೆ, ದೇವರ ವಿಶೇಷವಾದ ರೂಪಗಳನ್ನು ಮನಸ್ಸಲ್ಲಿ ನಿಲ್ಲಿಸಿಕೊಂಡು, ಯಾವುದು ರಾಮಕೃಷ್ಣಾದಿ ರೂಪಗಳನ್ನೇ ನಿಲ್ಲಿಸಿಕೊಂಡು ಧ್ಯಾನ ಮಾಡಿದ್ದು, ಯದ್ಯಪಿ ಧ್ಯಾನವೂ ಬಂದಿದೆ, ಆ ಧ್ಯಾನದಲ್ಲಿ ದೇವರದ್ದೇ ಮಾಡಿದ್ದು, ಆದರೆ ಈ ಒಳಗಿನ ಭಗವಂತ ಹೇಗೆ ಹೇಗೆ ನಮಗೆ ಉಪಕಾರ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ ಇಲ್ಲ. ಆ ರೀತಿ ಮಾಡಿದ ಧ್ಯಾನ, ಜಪ, ನಾನಾ ನಿಯಮಗಳು, ಇನ್ನ ಮಹಾದಾನ. ಎಷ್ಟು ಅಂದ್ರೆ ಎಷ್ಟು ದಾನ ಕೊಟ್ಟರು ಅಂದ್ರೆ ನಕ್ಷತ್ರಗಳ ಸಂಖ್ಯೆ ಎಣಿಸಲಿಕ್ಕಾಗತ್ತಾ? ಆಗಲ್ಲ. ಅದಕ್ಕೂ ಮೀರಿದ ದಾನಗಳು ಕೊಟ್ರು. ಜಾಲ ನಕ್ಷತ್ರ ಸಂಖ್ಯೆ ಮೀರಿದ ಮಹಾದಾನ ಕಾಲೋಚಿತವಾದ ಕರ್ಮ ಚಾತುರ್ಮಸ್ಯ ಉಪವಾಸ ಅದು ಇದು ಎಲ್ಲ ಕರ್ಮ. ಇನ್ನ ಧ್ಯಾನ ಮೌನ, ಆ ಕಾಲೋಚಿತವಾಗಿರತಕ್ಕಂತಹ ಧ್ಯಾನ ಯಾವ್ಯಾವ ಕಾಲದಲ್ಲಿ ಹೇಗೆ ಮಾಡಬೇಕು ಎಂಬುದು ಮೌನಾಚರಣೆ. ಜ್ವಾಲವಾದ ಕ್ರೂರ ತಪ ಹೋಮ ಸುರರ್ಚನ, ಉಗ್ರವಾದ ತಪಸ್ಸು, ನಾನಾ ರೀತಿಯಾದ ಹೋಮಗಳು, ದೇವತೆಗಳ ಪೂಜಾ ಇವೆಲ್ಲ ಮಾಡಿದವು. ಆದರೆ ಇವೆಲ್ಲ ಮಾಡೋದರಲ್ಲಿ ಭಗವಂತನ ತತ್ವಜ್ಞಾನ ಇಲ್ಲದೆ ಮಾಡತಕ್ಕಂಥ, ಈ ಒಳರಹಸ್ಯಗಳು ಗೊತ್ತಿಲ್ಲದೆ ಮಾಡತಕ್ಕಂಥ ಕರ್ಮಗಳೇನಾಗುತ್ತೆ, ಅದರಿಂದ ಪುಣ್ಯ ಬರಲ್ಲ ಅಂತೇನಿಲ್ಲ, ಪುಣ್ಯ ಬಂದೇ ಬರುತ್ತೆ. ಆ ಬರುವ ಪುಣ್ಯ ಸ್ಥೂಲ ಪುಣ್ಯ ಆಗಿಬಿಡುತ್ತೆ. ಜ್ವಾಲವಾದ ಕ್ರೂರ ತಪ ಹೋಮ ಸುರರ್ಚನ ಸ್ಥೂಲ ಕರ್ಮಾಭಿಜಾತ ಪುಣ್ಯದಿಂದ, ಇದರಿಂದ ಬರುವ ಪುಣ್ಯ ಯಾವುದು? ಸ್ಥೂಲ ಪುಣ್ಯ ಅಂತಾರೆ. ಏನಿದು ಪುಣ್ಯದಲ್ಲಿ ಎರಡು ರೀತಿ ಇರುತ್ತಾ ಅಂದ್ರೆ, ಸ್ಥೂಲ ಪುಣ್ಯ ಸೂಕ್ಷ್ಮ ಪುಣ್ಯ ಅಂತ ಎರಡು ರೀತಿ. ಸ್ಥೂಲ ಪುಣ್ಯ ಎಂಬುದು ಒಳಗೆ ಭಗವಂತನ ಎಚ್ಚರ, ತತ್ವಜ್ಞಾನ, ಒಳಗೆ ಭಗವಂತ ಯಾವ ಯಾವ ರೀತಿಯಲ್ಲಿ ಇದ್ದಾನೆ, ಎಲ್ಲೆಲ್ಲಿ ಹೇಗಿದ್ದಾನೆ ನಮ್ಮ ಶರೀರದಲ್ಲಿ, ನಂತರ ಆತ ಇಂದ್ರಿಯಗಳಿಂದ ಮಾಡಿಸುವ ವ್ಯಾಪಾರಗಳೇನು, ಆ ವ್ಯಾಪಾರ ಮಾಡುವಾಗ ಹೇಗೆ ಹೇಗೆ ಮಾಡಿಸ್ತಾನೆ, ಇವೆಲ್ಲ ರಹಸ್ಯ ಜ್ಞಾನ. ಈ ರಹಸ್ಯ ಜ್ಞಾನದಿಂದ ಕೂಡಿರತಕ್ಕಂಥ ಕರ್ಮಾಚರಣೆ ಇದೇ ಎಲ್ಲ ಕರ್ಮಾಚರಣೆ. ಆ ರಹಸ್ಯ ಜ್ಞಾನದಿಂದ ಕೂಡಿದುಕೊಂಡು ಮಾಡಿರುವಾಗ ಬರುವಂತಹ ಪುಣ್ಯ ಏನಿದೆ ಅದು ಸೂಕ್ಷ್ಮ ಪುಣ್ಯ. ಆ ರಹಸ್ಯ ಜ್ಞಾನ ತತ್ವಜ್ಞಾನ ಇಲ್ಲದೆ ಈ ಕರ್ಮಗಳೆಲ್ಲ, ಅದೇ ಪೂಜಾ ಎಲ್ಲ ಇದೆ, ಎಲ್ಲ ಮಾಡಿದವು, ಅದಕ್ಕೆ ಬರುವುದು ಸ್ಥೂಲ ಪುಣ್ಯ ಅಂದರು. ಸರಿ, ಹೆಸರು ಸ್ಥೂಲ ಸೂಕ್ಷ್ಮ ಅಂತ ಇದು ವ್ಯತ್ಯಾಸ ಏನು ಅಂದರೆ, ಹೇಳುತ್ತಾರೆ ಸ್ಥೂಲ ಪುಣ್ಯ ನಮ್ಮನ್ನ ಮೇಲಕ್ಕೆ ಕರ್ಕೊಂಡು ಹೋಗಿ ಸ್ವರ್ಗಾದಿಗಳಲ್ಲಿ ಭೋಗಗಳನ್ನು ಕೊಡಿಸಿ ತಾನು ಕ್ಷೀಣ ಆಗಿ ನಮ್ಮನ್ನು ಕೆಳಗೆ ಬೀಳಾಕುತ್ತೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಮತ್ತೆ ಈ ಸೂಕ್ಷ್ಮ ಪುಣ್ಯ ಮಾತ್ರ ಹಾಳಾಗಲ್ಲೇನು ಅಂದರೆ, ಹೇಳುತ್ತಾರೆ ತೇನ ಸಂಪಾದಿತ ಪುಣ್ಯ ಜಾತಂ ನನಶ್ಯತಿ. ಈ ರೀತಿಯಾಗಿ ಸಂಪಾದನೆ ಮಾಡಿರ್ತಕ್ಕಂತಹ ಪುಣ್ಯ ಎಂದಿಗೂ ಹಾಳಾಗುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹಾಗಾದರೆ ಸ್ವರ್ಗಾದಿಗಳು ಕೊಡಲ್ವಾ? ಕೊಡುತ್ತೆ. ಈ ಪುಣ್ಯ ನಮ್ಮನ್ನು ಸ್ವರ್ಗಕ್ಕೂ ಕರ್ಕೊಂಡು ಹೋಗುತ್ತೆ, ಅಲ್ಲಿ ವಿಶೇಷವಾಗಿರತಕ್ಕಂತಹ ಭೋಗಾದಿಗಳು ಕೊಡುತ್ತೆ, ತಾನೂ ಹಾಳಾಗಲ್ಲ ಮತ್ತು ಹಾಗೆ ಇದ್ದುಕೊಂಡು ಒಳ್ಳೆ ಜನ್ಮಕ್ಕೆ ಕಾರಣ ಆಗುತ್ತೆ. ಅಂಥ ಪುಣ್ಯ ಸೂಕ್ಷ್ಮ ಪುಣ್ಯ ಅಂದ್ರೆ ತತ್ವಜ್ಞಾನ, ಈ ಒಳಗಿನ ಭಗವಂತನ ರಹಸ್ಯ ಜ್ಞಾನದಿಂದ ಕೂಡಿರತಕ್ಕಂತಹ ಪುಣ್ಯ ಏನಿದೆ ಅದನ್ನು ವಿಶೇಷವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಅಂಥ ಪುಣ್ಯ ಏನಿದೆ ಆ ಪುಣ್ಯವನ್ನು ನಾವು ಸಂಪಾದನೆ ಮಾಡಬೇಕು ಅಷ್ಟೇ ಹೊರತು ಬರೀ ಕರ್ಮಾಚರಣೆ ಮಾಡಿ ಒಳಗೆ ಈ ತತ್ವಜ್ಞಾನ ಪೂರ್ವಕ ಅಲ್ಲದ ಕರ್ಮಾಚರಣೆ ಮಾಡಿ ಸ್ಥೂಲ ಪುಣ್ಯ ಸಂಪಾದನೆ ಮಾಡಿದರೆ ಅದು ಹೇಳುತ್ತಾರೆ ಸ್ಥೂಲ ಕರ್ಮ ಬೀಜಾತ್ ಪುಣ್ಯದಿಂದ ತ್ರಿಲೋಕಾಧಿಪತಿ ಸ್ಥಾನ ವೈದಿತ ನಂತರ ಇಳಿಯಬೇಕೋ ಧರಿಗೆ ಭೂಯೋ ಭೂಯೋ. ಮಹಾ ನೀವು ಮಾಡಿದ ಎಲ್ಲಾ ಪುಣ್ಯಗಳು ಸೇರಿಸೋಣ, ಎಲ್ಲಾ ಸೇರಿಸಿದ್ರೆ ಏನು ಬರಬಹುದಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಟಾಪ್ ಮೋಸ್ಟ್ ಬರೋದು ಯಾವುದು ಅಂದ್ರೆ ಇಂದ್ರಸ್ಥಾನ ಬರುತ್ತಾ? ಅದು ಬರಲ್ಲ, ಸರ್ವಥಾ ಬರಲ್ಲ. ಮಹಾ ನೀವು ಮಾಡಿದ್ದಕ್ಕೆಲ್ಲಾ ಸೇರಿ ಇಂದ್ರ ಪದವಿಯಲ್ಲಿ ಕೂಡಿಸೋಣ. ಆದರೆ ಇಳಿಯಬೇಕೋ ಧರಿಗೆ ಭೂಯೋ ಭೂಯೋ, ಮತ್ತೆ ಮತ್ತೆ ಭೂಮಿಗೆ ಬಂದು ಬೀಳಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳುತ್ತಾರೆ ಸರಿಯಪ್ಪ, ಹಾಗಾದ್ರೂ ಸರಿ, ಇಳಿದ್ರೂ ಪರವಾಗಿಲ್ಲ, ಅಂಥ ಪುಣ್ಯವೇ ಮಾಡ್ತೀವಿ, ಅಂಥ ಕರ್ಮಗಳೇ ಮಾಡ್ತೀವಿ. ಈ ಒಳಗಿನ ತತ್ವಜ್ಞಾನ ಇದು ಅದು ನಮ್ಗೆ ಯಾವುದು ಬೇಕಾಗಿಲ್ಲ. ಗೊಡ್ಡ ಕರ್ಮಾಚರಣೆ ಹೇಳೋದು, ಸಂಧ್ಯಾ ಪೂಜಾ ಅದು ಹಾಗೆ ಮಾಡ್ತೀವಿ. ಒಳಗೆ ಈ ರಹಸ್ಯ ಜ್ಞಾನ ಬೇಡ ಅಂದ್ರೆ ಅಲ್ಲಯ್ಯ ಕರ್ಮಾನುಷ್ಠಾನ ಯಾಕೆ ಮಾಡ್ತೀರಾ ಅಂದ್ರೆ ಒಬ್ಬರಂದ್ರು ಇಲ್ಲರಿ, ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಆ ಪುಣ್ಯ ಹಾಳಾಗಿ ನಮ್ಮನ್ನ ಕಳಗ್ ಬೀಳಾಕೋದು ಹಾಗ್ಲಿ ಪರವಾಗಿಲ್ಲ, ಆದ್ರೆ ಈ ಕರ್ಮಾನುಷ್ಠಾನ ಅಲ್ಲ, ಅದನ್ನ ದೇವರು ಅರಿತಾರೆ, ಅದ್ ಸಾಕಲ್ಲ ನಮಗೆ. ಈ ರಹಸ್ಯ ತತ್ವಜ್ಞಾನ ಈ ಒಳಗಿನದ್ದು ಯಾವುದು ಬೇಡಪ್ಪ, ನಾವು ಅನುಷ್ಠಾನ ಮಾಡಿದರೆ ಪುಣ್ಯ ಬಂದರೆ ಅದು ಹಾಳಾಗಿ ನಮ್ಮನ್ನ ಸ್ವರ್ಗ ಕರ್ಕೊಂಡು ಹೋಗಿ ತಾನು ಹಾಳಾಗಿ ಕಳಗ್ ಬೀಳಾಕಿ ಅಡ್ಡಿ ಇಲ್ಲ. ಆದರೆ ಈ ಕರ್ಮಾನುಷ್ಠಾನ ಮಾಡಿದಾಗ ನಮಗೆ ಭಗವಂತನ ಅನುಗ್ರಹ ಆಗತ್ತಲ್ಲ, ಅದೊಂದು ವಿಶೇಷ ಅಂದ್ರೆ ಇಲ್ಲ ಅಂದ್ರು. ಒಳಗಿನ ತತ್ವಜ್ಞಾನವನ್ನು ತಿಳಿಕೊಳ್ಳದೆ ಗೊತ್ತಿಲ್ಲದೆ ಸ್ಥಿತಿಯಲ್ಲಿದ್ದಾಗ ಭಗವಂತ ಕ್ಷಮ ಮಾಡುತ್ತಾನೆ. ಆದರೆ ಇಂಥ ತತ್ವಜ್ಞಾನ ಹರಿದು ಬಂದಾಗ ಅದನ್ನ ನೆಗ್ಲೆಕ್ಟ್ ಮಾಡಿ ಸಾಕು ಇದೇನು ಬೇಕಾಗಿಲ್ಲ ಅಂತ ಹೇಳಿ ಮತ್ತೂ ಸ್ಥೂಲ ಕರ್ಮಗಳನ್ನೇ ಮಾಡುತ್ತಾ ಹೋದರೆ ಅವಾಗ ದೇವರು ಒಲಿಯನು ಇದಕ್ಕೆ ಜಲದಾಯತೆ ಕ್ಷಣ. ದೇವ ಸರ್ವಥಾ ನಿಮಗೆ ಅನುಗ್ರಹ ಮಾಡಲ್ಲ, ಯಾಕೆ ಜ್ಞಾನ ಬಂದಾಗ ಅದನ್ನು ಅಡ್ಡಿ ಮಾಡಿ ಬರೀ ಕರ್ಮಾನುಷ್ಠಾನ ಮಾಡ್ತಾ ಇದ್ದದಕ್ಕೆ ಅಂದರು. ಹಾಗಾದರೆ ದೇವರ ಒಲಿಸಬೇಕು ಅಂತ ನಮ್ಮ ಮನಸ್ಸಲ್ಲಿದೆ, ಏನು ಮಾಡಬೇಕು ಅಂದರೆ ಒಲಿಸಬೇಕೆಂಬುದು ಮನದಲ್ಲಿತ್ತೇ, ಹೇಳಿದ ಮಾತಿನಲ್ಲಿ ಸಂದೇಹ ಮಾಡದಲೆ ಸುಲಭವಾದ ಪಥ ತಿಳಿಯೋ ಬೇಗ. ಅದರಿಂದ ದೇವರನ್ನ ಒಲಿಸಬೇಕು ಎಂಬುದು ನಿಮ್ಮ ಮನಸ್ಸಲ್ಲಿದ್ದರೆ ಹೇಳಿದ ಮಾತಿನಲ್ಲಿ ಸಂಶಯ ಪಡೆದಲೇ ಸುಲಭವಾದ ಮಾರ್ಗ ನಾವು ಹೇಳಿಕೊಟ್ಟವಲ್ಲ, ಇದನ್ನು ತಿಳಿಯಿರಿ. ನೀಲಾಂಬುದ ಶ್ಯಾಮ ಗುರು ವಿಜಯ ವಿಠಲರೇಯ ಪಾಲಿಸುವನು ಇದಕ್ಕೆ ಶ್ರುತಿಯೇ ಸಾಕ್ಷಿ. ಆ ನೀಲಂಬೇಗ ಶ್ಯಾಮ ಏನು ಗುರು ವಿಜಯ ವಿಠಲ ಹೇಗಿದ್ದಾನೆ ಮಹಾನುಭಾವ, ಅವನು ಖಚಿತವಾಗಿ ಪಾಲನೆ ಮಾಡುತ್ತಾನೆ, ಅನುಗ್ರಹ ಮಾಡುತ್ತಾನೆ, ಇದಕ್ಕೆ ಶ್ರುತಿಯೇ ಸಾಕ್ಷಿ ಎಂಬುದನ್ನ ಅಂದರೆ ಒಂದು ಕಡೆ ತತ್ವಜ್ಞಾನದ ಸುರಿಮಳೆಯನ್ನು ಕೊಡತಾ ಇದ್ದಾರೆ, ಇನ್ನೊಂದು ಕಡೆ ಹೇಳಿದ್ದನ್ನ ಗಟ್ಟಿ ಮಾಡುತ್ತಾ ಇದ್ದಾರೆ. ಮನಸ್ಸಿನಲ್ಲಿ ನಾನಾ ಸಂಶಯಗಳು ಬರ್ತಾ ಇರುತ್ತೆ, ಅದನ್ನು ಪರಿಹಾರ ಮಾಡಿ ನಮಗೆ ಗಟ್ಟಿ ಮಾಡುತ್ತಾ ಇದ್ದಾರೆ. ಇನ್ನ ಮತ್ತು ಹೇಳುತ್ತಾರೆ ಪ್ರವೃತ್ತಿ ನಿವೃತ್ತಿ ಅಭಿಧಾನದಿ ಕರ್ಮ ದ್ವಿವಿಧವಾಗಿ ಉಂಟು ತಿಳಿವದು ಚೆನ್ನಾಗಿ. ಪ್ರವೃತ್ತಿ ಕರ್ಮವನು ಸ್ವಪ್ನದಿ ಕಾಮಿಸದೆ ನಿವೃತ್ತಿ ಕರ್ಮದಲ್ಲಿ ರತಿ ಉಳ್ಳವನಾಗಿ. ಪ್ರವೃತ್ತಿ ಕರ್ಮ ನಿವೃತ್ತಿ ಕರ್ಮ ಅಂತ ಎರಡು ರೀತಿಯಾಗಿ ಕರ್ಮ. ಏನದು ಪ್ರವೃತ್ತಿ ಕರ್ಮ ಅಂದ್ರೆ ನಮಗೆ ಸಂಸಾರದಲ್ಲಿ ಮತ್ತು ಮತ್ತು ಬರುವಂತೆ ಮಾಡುವ ಕರ್ಮ ಪ್ರವೃತ್ತಿ ಕರ್ಮ. ನಿವೃತ್ತಿ ಕರ್ಮ ಅಂದರೆ ಇನ್ನು ಸಂಸಾರದಿಂದ ಬೇಗ ಬೇಗ ಮೇಲಕ್ಕೆ ಕರಕೊಂಡು ಹೋಗುವ ಕರ್ಮ ನಿವೃತ್ತಿ ಕರ್ಮ. ಏನದು ಪ್ರವೃತ್ತಿ ಕರ್ಮ ಅಂದ್ರೇನು, ಅದರ ಲಕ್ಷಣವೇನು? ನಿವೃತ್ತಿ ಕರ್ಮ ಅಂದ್ರೇನು, ಅದರ ಲಕ್ಷಣವೇನು ಅಂದರೆ ಕರ್ಮಾನುಷ್ಠಾನ ಏನು ಸ್ನಾನ ಸಂಧ್ಯಾದಿ ಕರ್ಮಾನುಷ್ಠಾನಗಳೆಲ್ಲ ಮಾಡುವಾಗ ಮನಸ್ಸಿನಲ್ಲಿ ದೇವರನ್ನ ಏನೂ ಬಯಸದೆ ಕೇವಲ ದೇವರ ಅನುಗ್ರಹ ದೇವರ ವಿಶೇಷವಾಗಿರತಕ್ಕಂಥ ಭಕ್ತಿ ಈ ಎರಡನ್ನು ಮಾತ್ರ ಭಕ್ತಿ ಪ್ರಸಾದ ಈ ಎರಡನ್ನು ಮಾತ್ರ ಕೇಳಿ ಮಾಡುವ ಕರ್ಮ ಅದು ನಿವೃತ್ತಿ ಕರ್ಮ. ಇಲ್ಲ ಪ್ರವೃತ್ತಿ ಕರ್ಮ ಅಂದರೆ ನಾನಾ ರೀತಿಯಾದ ಅಪೇಕ್ಷೆಗಳಿಂದ ಕೂಡಿಕೊಂಡು ದೇವರ ಎಲ್ಲ ಪೂಜಾದಿ ಸಾಧನ ಸಾಮಗ್ರಿ ಏನಿದೆ ಅವೆಲ್ಲ ಇಟ್ಟುಕೊಂಡು ಕರ್ಮಾಚರಣೆ ಮಾಡುತ್ತೀವಲ್ಲ, ದೇವರಿಂದ ಐದು ಬೇಕು ಅದು ಬೇಕು ಅಂತ ಬಯಸಿ ಬಯಸಿ ಮಾಡುವ ಕರ್ಮ ಏನಿದೆ ಆ ಕರ್ಮವನ್ನ ಪ್ರವೃತ್ತಿ ಕರ್ಮ ಅಂದ್ರು. ನಿವೃತ್ತಿ ಕರ್ಮ ಅಂದರೆ ದೇವರಿಂದ ಆತನ ಭಕ್ತಿ, ಆತನಲ್ಲಿ ಭಕ್ತಿ, ಆತನ ಪ್ರಸಾದ, ಈ ಎರಡನ್ನೇ ಬಯಸಿ ಮಾಡುವ ಕರ್ಮ ನಿವೃತ್ತಿ ಕರ್ಮ ಅಂದ್ರು. ಇಲ್ಲಿ ಚೂರು ಎಚ್ಚರ ಕೊಡುತ್ತಾರೆ, ದೇವರಿಂದ ಏನು ಬಯಸದೆ ಮಾಡುವ ಕರ್ಮ ನಿವೃತ್ತಿ ಕರ್ಮ ಅಂದರಲ್ಲ. ಆಗ ಒಬ್ಬರು ಶುರು ಮಾಡಿದ್ರು, ಎಲ್ಲ ದೇವರಿಂದ ಏನು ಬೇಡ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀರ್ಥ ಅಂತ ಶುರು ಮಾಡಿದ್ರಪ್ಪ. ಆದರೆ ಪ್ರತಿಯೊಂದು ಕರ್ಮ ನಾ ಮಾಡಿದೆ ನಾ ಮಾಡಿದೆ ಅಂತ ಒಳಗೆ ಬರ್ತಾ ಇದೆ, ಅದನ್ನು ನಿವೃತ್ತಿ ಕರ್ಮ ಅಂತ ಕರೆಯಬಹುದಾ ಅಂತ ಸಂಶಯ. ಅಲ್ಲಿ ಹೇಳ್ತಾರೆ, ದೇವರಿಂದ ಲೌಕಿಕವಾದ್ದೇನು ಬಯಸಲಿಲ್ಲಪ್ಪ, ಸರಿಯೇ, ಆದರೆ ನಾ ಮಾಡಿದೆ ಅಂದಾಗ ದೇವರ ಸ್ವಾತಂತ್ರ್ಯವೇ ಕದ್ದದ್ದಾಯಿತಲ್ಲ. ಅದಕ್ಕೆ ಹೇಳುತ್ತಾರೆ, ದೇವರೇ ನಮ್ಮಿಂದ ಮಾಡಿ ಮಾಡಿಸುವಾಗ ನಮ್ಮಲ್ಲಿ ನಿಂತು ದೇವ ಪ್ರಧಾನಕರ್ತ ಸ್ವತಂತ್ರಕರ್ತ, ನಾವು ಪರಾಧೀನಕರ್ತ, ಜೀವಕರ್ತೃವೇ ಪರಾಧೀನಕರ್ತ. ಆದ್ದರಿಂದ ದೇವರೇ ನಮ್ಮಿಂದ ಮಾಡಿ ಮಾಡಿಸುವಾಗ ನಾ ಮಾಡಿದೆ ಅಂತ ದೇವರ ಎಚ್ಚರವೇ ಇಲ್ಲದೆ ಯಾರು ಚಿಂತನೆ ಮಾಡುತ್ತಾರೆ ಅವರು ಮಾಡುವಂತಹ ಕರ್ಮ ಏನದು? ಸ್ವಾಮಿ ನಿನ್ನ ಅನುಗ್ರಹ ಸಾಕು, ಇನ್ನೇನು ಬೇಡ ಅಂತಾನೆ ಮಾಡುವುದು. ಆದರೆ ಈ ಕರ್ಮ ಮಾಡೋ ಕರ್ಮ ನಾ ಮಾಡಿದೆ ನಾ ಮಾಡಿದೆ ಅಂದುಕೊಳ್ಳೋದು, ಅದನ್ನು ಹೇಳುತ್ತಾರೆ ಅದು ನಿವೃತ್ತಿ ಕರ್ಮ ಎಂದೂ ಆಗಲ್ಲ, ಶುದ್ಧ ಪ್ರವೃತ್ತಿ ಕರ್ಮವೇ ಆಗುತ್ತೆ. ಯಾಕೆ ಅಂದ್ರೆ ದೇವರ ಸ್ವಾತಂತ್ರ್ಯವೇ ಕದ್ದು ಮಾಡಿರುವಂತಹ ಕರ್ಮ, ದೇವರ ಸ್ವಾತಂತ್ರ್ಯವನ್ನೇ ಬಯಸಿ ಬಯಸಿದ್ದು ನಂಗೆ ಬೇಕು ಅಂತ ಮಾಡಿರುವಂತಹ ಕರ್ಮ. ಆದ್ದರಿಂದ ಅದು ನಿವೃತ್ತಿ ಕರ್ಮ ಆಗುವುದಿಲ್ಲ. ಹಾಗಾದ್ರೆ ನಿವೃತ್ತಿ ಕರ್ಮ ಅಂದರೆ ದೇವರೇ ನಮ್ಮಲ್ಲಿ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಸಂಕಲ್ಪ ಕೃಷ್ಣಾರ್ಪಣೆ ಬಿಡುವ ಕಾಲಕ್ಕೆ ಮಾತ್ರ ಅಲ್ಲ, ಕರ್ಮಾಚರಣೆ ಮಾಡುವಾಗ ಹೆಜ್ಜೆ ಹೆಜ್ಜೆಗೂ ಆ ಮಿಡದೇ ಇರಬೇಕು. ಆ ಕರ್ಮಾನುಷ್ಠಾನ ಆಗುವಾಗ ಸ್ವಾಮಿ ನೀ ಮಾಡಿ ಮಾಡಿಸ್ತಾ ಇದೆಯಾ ಎಂಬ ಎಚ್ಚರ ಇರಬೇಕು. ಆ ಎಚ್ಚರ ಪೂರ್ವಕವಾಗಿ ದೇವರಿಂದ ಇನ್ನೇನೂ ಬಯಸದೆ ದೇವರಲ್ಲಿ ಭಕ್ತಿ, ದೇವರ ಪ್ರಸಾದ, ಇಷ್ಟು ಮಾತ್ರ ಬಯಸಿ ಮಾಡುವ ಕರ್ಮ ನಿವೃತ್ತಿ ಕರ್ಮ. ಅದೇನು ಮಾಡುತ್ತೆ? ನಮ್ಮನ್ನ ಬೇಗ ಬೇಗ ಸಂಸಾರದಿಂದ ಎದ್ದವಿ ಕರ್ಮ, ಕರ್ಮಕ್ಕೆ ಅಂಟು, ಅದನ್ನು ನಮ್ಮನ್ನ ಕಟ್ಟಿ ಹಾಕುವುದೇ ಸ್ವಭಾವ. ಆದರೆ ಈ ರೀತಿಯಾಗಿರತಕ್ಕಂಥ ಒಂದು ಚಿಂತನೆಯನ್ನು ಮಾಡಿದ್ದರಿಂದ ಆ ಕರ್ಮ ನಮ್ಮನ್ನು ಬಿಡುಗಡೆ ಮಾಡಿ ಕರ್ಕೊಂಡು ಹೋಗಿಬಿಡುತ್ತೆ. ಹಾಗಿಲ್ಲದೆ ಇರುವಂತಹ ಕರ್ಮ ಪ್ರವೃತ್ತಿ ಕರ್ಮ, ಸಂಸಾರದಲ್ಲೇ ನಮ್ಮನ್ನ ಮತ್ತು ತಿರುಗಿಸುವಂತೆ ಮಾಡುತ್ತೆ. ಆದ್ದರಿಂದ ಹೇಳುತ್ತಾರೆ, ಪ್ರವೃತ್ತಿ ನಿವೃತ್ತಿ ಅಭಿಧಾನದಿ ಕರ್ಮ. ಅಭಿಧ ಅಂದ್ರೆ ಹೆಸರು, ಅಭಿಧಾನದಿಂದ ಆ ಹೆಸರಿಂದ ಕರ್ಮ ಉಂಟು. ಎಷ್ಟು ರೀತಿಯಾಗಿ? ದ್ವಿವಿಧವಾಗಿ ಉಂಟು, ತಿಳಿಯುವುದು ಚೆನ್ನಾಗಿ. ಇಷ್ಟು ಹೇಳಿದ್ರು ಮನಸ್ಸಿಗೆ ಬರಲ್ಲ. ನಮಗೆ ತಕ್ಕಂತ ದೃಷ್ಟಾಂತ ಕೊಟ್ಟರೇನೆ ನಮಗೆ ಅರ್ಥ ಆಗುತ್ತೆ. ಪವಮಾನ ಹೋಮ ಮಾಡಿದ್ವು, ಯಾರೋ ಹೇಳಿದ್ರು ನಿಮಗೆ ಪಾಪ ಇದೆ ಅದು ಹೋಗಬೇಕಾದ್ರೆ ಪವಮಾನ ಹೋಮ ಮಾಡಿ, ಮಾಡಿದ್ರೆ ಹೋಗುತ್ತೆ. ಮಾಡಿದ್ವು, ಆದರೆ ಬಂದದ್ದೇನು ಅಂದರೆ ಅಶ್ವಮೇಧೆಯಾಗುವ ಮಾಡುವಷ್ಟು ಪಾಪ ಬಂತು. ಅದ್ಯಾಕ್ರಿ ಹಾಗಂತೀರಾ? ಹೌದು, ಮಾಡಿದ ಕರ್ಮದಲ್ಲಿ ಕರ್ಮ ತಂತ್ರಲೋಪ, ಮಂತ್ರಲೋಪ, ಪದಾರ್ಥ ಲೋಪ, ಪದಾರ್ಥ ನಾನಾಭೀಕರ, ಇಷ್ಟೆಲ್ಲ ಇಟ್ಟುಕೊಂಡು ಹೋಮ ಅಂತ ಮಾಡಿದರೆ ಅದಕ್ಕೆ ಫಲ ಹೇಗಿರಬೇಕು? ಡೆಡ್ಲಿ ರಿವರ್ಸ್ ಆಗಬೇಕು. ಹೇಳ್ತಾ ಇರ್ತಾರೆ ತುಷ್ಟು ಪ್ರಜಾಪತಿಗಳು, ಇಂದ್ರನನ್ನ ಕೊಲ್ಲುವ ಬರಲಿ ಅಂತ ಯಾಗ ಮಾಡಿದರೆ ಒಂದು ಸ್ವರ ತಪ್ಪುಚ್ಚಾರ ಮಾಡಿದ್ದಕ್ಕೆ ಅವರಿಗೆ ಇಂದ್ರನಿಂದ ಸಾಯುವ ಬಂದ, ಏನಾಯ್ತು? ರಿವರ್ಸ್ ಫಲ ಬಂತು. ಮತ್ತೆ ನಮ್ಮ ಅವಸರದ ಹೋಮಗಳಲ್ಲಿ, ನಾವು ಪುರೋಹಿತರನ್ನು ಅವಸರ ಮಾಡಿಸಿ ಮಾಡಿಸಿ ಮಾಡುವ ಹೋಮಗಳಲ್ಲಿ ಎಷ್ಟು ಸ್ವರಗಳು ಹೋಗುತ್ತೋ? ನಾನು ಪುರೋಹಿತನಂತ ಇಲ್ಲ, ಎಲ್ಲ ರೀತಿಯಲ್ಲಿ ವಾತಾವರಣ ಹಾಗಾಗಿರುತ್ತೆ. ಏನು ಒಂದು ಸ್ವರ ತಪ್ಪಿದ್ರು, ಪದಾರ್ಥ ಲೋಪ ಇದ್ರೂ ಎಲ್ಲಾ ಫಲ ವ್ಯತ್ಯಾಸ ಬರ್ತಾ ಇರುತ್ತೆ. ಮತ್ತೇನು ಮಾಡೋಣ? ಅದಕ್ಕಂದ್ರು ಕೇವಲ ದೇವರ ಪ್ರೀತ್ಯರ್ಥವಾಗಿ ಮಾಡುತ್ತೀರಾ, ಆಗ ನಮಗೆ ಗೊತ್ತಿಲ್ಲದೆ ನಡೆದಂತಹ ಏನೇನು ಲೋಪಗಳಿವೆ ಇವೆಲ್ಲ ಸರಿ ಮಾಡಿ ಬಿಡುತ್ತೆ ಆ ಸಂಕಲ್ಪ. ಯಾವ ಸಂಕಲ್ಪ? ಕೇವಲ ದೇವರ ಪ್ರೀತ್ಯರ್ಥವಾಗಿ ಮಾಡುತ್ತೇನೆ ಅಂದಾಗ ದೇವರ ಕೃಪಾಕಟಾಕ್ಷದಿಂದ ಅದು ಮತ್ತು ಇನ್ನ ಬೇರೆ ಪಾಪಗಳು ಹುಟ್ಟಾಕದೆ ನಮ್ಮ ಎಲ್ಲ ಪಾಪಗಳನ್ನು ಸುಡುತ್ತೆ. ಆಗಲ್ಲದೆ ಒಳಗೆ ಇದು ಬೇಕು ಅದು ಬೇಕು ಅಂತ ಎಲ್ಲ ಇಟ್ಟುಕೊಂಡು ಏನು ಮಾಡುತ್ತೇವೆ ಕರ್ಮಗಳನ್ನ, ಆ ಕರ್ಮಗಳು ಏನಾಗುತ್ತೆ, ನಾನಾ ರೀತಿಯಾಗಿ ಬಂಧನ ಮಾಡುತ್ತಾ ಬರುತ್ತೆ. ಇದೆಯ ರಹಸ್ಯ ಅಂದರು. ಅದರಿಂದ ಪ್ರವೃತ್ತಿ ಕರ್ಮವನು ಸ್ವಪ್ನದಿ ಕಾಮಿಸದೆ ನಿವೃತ್ತಿ ಕರ್ಮದಲ್ಲಿ ರತಿವುಳ್ಳವನಾಗಿ, ನಿವೃತ್ತಿ ಕರ್ಮದಲ್ಲೇ ಮನಸ್ಸದಾ ಇರಬೇಕು. ಸಾಕಯ್ಯ ಈ ಜನ್ಮ ಸಂಸಾರ ಇದು, ಇನ್ನಾದರೂ ನಿನ್ನ ಪಾದಸ್ಮರಣೆ ಕೊಡು ಹರಿಯೇ ಅಂತ ಭಗವಂತನಲ್ಲಿ ಬರಬೇಕು. ಇನ್ನ ಈ ಚಿಂತನೆ ಬರಲಿ. ನಿವೃತ್ತಿ ಕರ್ಮದ ಪ್ರಧಾನ ಲಕ್ಷಣಗಳೇನು? ಚಿಂತನೆ ಅಂದ್ರೆ ಹೇಳ್ತಾರೆ, ದೇವ ಎನ್ನೊಳಗಿದ್ದು ಕಾಲಕರ್ಮಾನುಸಾರ ಆವಾವದು ಮಾಳ್ಪ ಮಾಡುವೆನದರಂತೆ. ದೇವ ನನ್ನೊಳಗಿದ್ದು ಕಾಲ ಕರ್ಮಕ್ಕೆ ಅನುಸಾರವಾಗಿ ಏನೇನು ಮಾಡಿಸ್ತಾನೆ ನಾನು ಆ ರೀತಿ ಮಾಡುತ್ತೇನೆ. ಅಲ್ಲ, ಆತ ಮಾಡಿಸ್ದಂಗಿದ್ರು ಆತ ಮಾಡಿಸದಿದ್ದರೂ ಸ್ವಲ್ಪ ನಾನೇನಾದರೂ ಮಾಡಲಿಕ್ಕಾಗುತ್ತಾ ಅಂದ್ರೆ ಹೇಳ್ತಾರೆ, ಆವ ಮಾಡಿಸದಿರಲು ನಾನ್ ಯಾತಕ್ಕೆ ಸಲ್ಲೇ. ಆತ ಮಾಡಿಸ್ದಂಗಿದ್ರೆ ಮಾಡಲಿಕ್ಕೆ ಯಾವ ರೀತಿ ನನಗೆ ಸಾಮರ್ಥ್ಯ ಇದೆ? ಸರ್ವಥಾ ನನಗಾಗಲ್ಲ. ಯಾಕೆ? ಕಾವ ಕೊಲ್ಲುವ ತಾನೇ, ಅನ್ಯರು ಎನಗಿಲ್ಲ. ಕಾಯುವವನವನೇ, ಕೊಲ್ಲುವವನವನೇ. ಇದನ್ನು ಈ ಪಂಕ್ತಿ ನಮಗೆ ಅರ್ಥ ಆದರೆ ಬಹಳ ಚೆನ್ನಾಗಿರುತ್ತೆ. ಅದು ಹೇಳ್ತಾ ಇದ್ದಾರೆ, ಜೀವ ಶುದ್ಧ ಸ್ವತಂತ್ರ, ದೇವ ಶುದ್ಧ ಸ್ವತಂತ್ರ. ಎದುರಿಗಿರುವ ಜೀವರಾಶಿಗಳೆಲ್ಲ ಅಸ್ವತಂತ್ರರು, ಗೊಂಬೆ ಥರ. ಅವ ಮಾಡಿಸಿದರೆ ಮಾಡುತ್ತಾರೆ, ಬಿಟ್ಟರೆ ಬಿಡುತ್ತಾರೆ. ಈಗಂತೂ ಸಾಮಾನ್ಯ ಮನಗಳಲ್ಲಿ ಇರೋದೇ ಅದು. ಹೆಂಡತಿ ಮಾತು ಗಂಡ ಕೇಳಲ್ಲ, ಗಂಡ ಮಾತು ಹೆಂಡತಿ ಕೇಳಲ್ಲ, ಒಬ್ಬರಿಗೊಬ್ಬರು ಜಗಳ, ಮಕ್ಕಳು ಇಬ್ಬರ ಮಾತು ಕೇಳಲ್ಲ, ಇಬ್ಬರು ಮಕ್ಕಳ ಮಾತು ಕೇಳಲ್ಲ, ಪಕ್ಕ ಮನೆಯವರು ಇವರ ಮಾತು ಕೇಳಲ್ಲ, ಇವರವರ ಮಾತು ಕೇಳಲ್ಲ. ಎಲ್ಲಾ ಕಡೆ ಯುದ್ಧ ವಾತಾವರಣ, ಬೆಳಿಗ್ಗೆ ಎದ್ದು ಕೂಡಲೇ ಯುದ್ಧವೇ ನಡೀತಾ ಇರುತ್ತೆ. ಆದರೆ ನಮ್ಮ ಮನಸ್ಸಿನಲ್ಲಿ ಈ ಚಿಂತನೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಎಂಬುದು ದಾಸರಾಯ ಹೇಳಿಕೊಡ್ತಾ ಇದ್ದಾರೆ. ನಮಗೇನೋ ಸಿಟ್ಟು ಬಂತಪ್ಪ ಒಬ್ಬರು ವ್ಯಕ್ತಿ ಮೇಲೆ, ಇವನೇ ಯಾವಾಗ ನನ್ನ ಮೇಲೆ ಹಲ್ಲು ಕಡಿತಾನೆ ಹಲ್ಲು ಕಡಿತಾನೆ ಹಲ್ಲು ಕಡಿತಾನೆ, ಹೇಗಾದ್ರೂ ಸರಿ ಇವನ ಕಾಟ ತಪ್ಪಿಸಿಕೊಂಡ್ರೆ ನಾನು ಚೆನ್ನಾಗಿರಬಹುದು ಅಂತ ನಮ್ಮ ಮನಸ್ಸಲ್ಲಿ ಬರುತ್ತೆ. ಅವಾಗ ಏನ್ ಮಾಡ್ತೇವೆ? ಆ ವ್ಯಕ್ತಿಯನ್ನ ಆ ಸ್ಥಾನದಿಂದ ತೆಗೆದು ನಾವು ದೂರ ಆಗ್ಲಿಕ್ಕೆ ನೋಡುತ್ತೇವೆ. ಆದಮೇಲೆ ಇನ್ನೊಂದು ವ್ಯಕ್ತಿಯನ್ನ ತಂದು ಕೂಡಿಸ್ತೇವೆ, ಅಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡ್ತೇವೆ. ಅವಾಗೇನಾಗುತ್ತೆ, ಮತ್ತು ಅವರು ಶುರು ಮಾಡ್ತಾರೆ ಕಾಟ ಕೊಡ್ಲಿಕ್ಕೆ. ನಮಗೆ ಪರಿಚಯ ಆಗ್ಲಿಕ್ಕೆ ಮುಂಚೆ ಎಲ್ಲರವರು ಬಹಳ ಒಳ್ಳೆಯವರು ಅಂತ ಹೇಳಿದ್ರು, ನಮ್ಮ ಪರಿಚಯ ಆದ್ಮೇಲೆ ನಮಗೆ ಕಾಟ ಕೊಡ್ತಾ ಇದ್ದಾರೆ. ಇದೇನು ಧರ್ಮ ಅಂದ್ರೆ ಹೇಳ್ತಾರೆ, ಆ ವ್ಯಕ್ತಿ ಡಮ್ಮಿ ಅಂದ್ರೆ ಬರೀ ಅಸ್ವತಂತ್ರ. ಹಿಂದಿನ ವ್ಯಕ್ತಿ ಆದರೂ ಈ ವ್ಯಕ್ತಿ ಆದರೂ ಒಳಗೆ ನಿಂತು ಕಾಟ ಕೊಡಿಸುವವ ನಮ್ಮ ಸ್ವಾಮಿ. ಅದಕ್ಕೆ ಗುರುಜಗನ್ನಾಥ ದಾಸರ ಹತ್ರ ಮಹಾನುಭಾವರು, ಅವರ ಹತ್ರ ಯಾರೋ ಬಂದ್ರಂತೆ, ನಮ್ಮ ಹುಡುಗನಿಗೆ ಭೂತ ಹಿಡಿದಿದೆ, ಭೂತದ ಕಾಟ ಜಾಸ್ತಿ ಆಗಿದೆ, ಪರಿಹಾರಕ್ಕೆ ಏನು ಮಾಡಬೇಕು? ಅದಾದ್ರೆ ಹುಚ್ಚಪ್ಪ, ಭೂತ ಕಾಟ ಕೊಡಲ್ಲ, ಭೂತ ಸ್ವತಂತ್ರ ಅಲ್ಲ, ಭಗವಂತನೇ ಸ್ವತಂತ್ರ. ಆ ಭೂತದೊಳಗೆ ಅವನೇ ನಿಂತು ಕಾಟ ಕೊಡ್ತಾ ಇದ್ದಾನೆ, ಭೂತನ ಯಾಕೆ ಬೈಕೊಂತೀಯ? ನಿನ್ನೊಳಗೆ ಆ ಕಾಟ ತಿನ್ನುವಂತ ಪ್ರಾರಬ್ಧ ಇದೆಯಲ್ಲ, ಪಾಪ. ಆ ಪಾಪ ಇದ್ದದ್ದಕ್ಕೆ ಈ ಕಾಟ ಬರ್ತಾ ಇದೆ. ಅದಕ್ಕೆ ಆ ಪಾಪಕ್ಕೆ ತಕ್ಕಂತ ಕಾಟ ಕೊಡ್ಲಿಕ್ಕೆ ಅದನ್ನ ಕರಕೊಂಡು ಬಂದು ದೇವದಲ್ಲಿ ಕಾಟ ಕೊಡ್ತಾ ಇದ್ದಾನೆ. ನಿಂಗ ಆ ಕಾಟ ಹೋಗ್ಬೇಕಾ? ನಿನಗೆ ಆ ಕಾಟ ಬರಲಿಕ್ಕೆ ಮೂಲವಾದ ನಿನ್ನ ಪಾಪ ಕತ್ತರಿಸಿಕೋ, ಆಗ ದೇವ ಅದನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅದು ಇಲ್ಲದೆ ಈ ಪಾಪ ಹಾಗೆ ಇಟ್ಟುಕೊಂಡು ಕಾಟಕ್ಕೆ ಮೂಲವಾದ್ದು ಆ ವ್ಯಕ್ತಿ, ಈ ಭೂತ ಸರಿಸಿದ್ರೆ ಇನ್ನೊಂದು ಭೂತ ಬರುತ್ತೆ, ಅವನೇ ತಂದು ಕಾಟ ಕೊಡ್ತಾನೆ. ನೀ ಕೇಳಿದ್ದೇನು, ಈ ಕಾಟ ಹೋಗಲಿಕ್ಕೆ ಒಳಗೆ ಏನಿದೋ ಅದು ತೆಗಿ ಅಂತ ದೇವರನ್ನ ಕೇಳಲಿಲ್ಲ. ಈ ಭೂತನ ತೆಗೆದು ಬಿಡು ಅಂದ್ರೆ ಸರಿ ತೆಗಿತೀನಿ ಅಂತ ಇನ್ನೊಂದು ಭೂತ ತಂದು ಕೊಟ್ಟ. ನೀ ಕೇಳಿದ್ದೇನು ಆ ಭೂತ ಬೇಡ ಅಂತ, ಆದರೆ ನಿನ್ನ ಕಾಟ ಹೋಗ್ಬೇಕು ಅಂತ ಕೇಳಿದ್ಯಾ? ಇಲ್ಲ. ಅದಕ್ಕೆ ಆ ಕಾಟಕ್ಕೆ ಮೂಲವಾದ ನಿನ್ನಲ್ಲಿ ರಾ ಮೆಟೀರಿಯಲ್ ಕೂತಿದೆ, ಅದಕ್ಕೆ ಇನ್ನೊಂದು ಭೂತ ಕರ್ಕೊಂಡು ಬಂದು ಕಾಟ ಕೊಡ್ತಾನೆ. ಅದೇ ನಮ್ಮ ಜೀವನದಲ್ಲಿ ಯಾರೇ ಬೈಯೋದು ಇವು ಮಾಡ್ತಾ ಇದ್ರು ಕೂಡ ಇವರೆಲ್ಲ ಅಸ್ವತಂತ್ರರಯ್ಯ, ಇವರಿಂದ ಈ ರೀತಿಯಾದ ಪ್ರವೃತ್ತಿಯಿಂದ ನನ್ನ ಮನಸ್ಸು ನೊಯ್ಯಬೇಕಾದರೆ ನೊಂದುಕೊಳ್ಳಬೇಕಾದರೆ ಅದಕ್ಕೆ ಮೂಲವಾದ್ದು ಏನೋ ಬುಡ ನನ್ನಲ್ಲಿದೆ. ಏನದು? ನನ್ನ ಪಾಪ. ಅದಕ್ಕಾಗಿ ಸ್ವಾಮಿ ಈ ಅಸ್ವತಂತ್ರ ಜೀವನನ್ನು ಕರ್ಕೊಂಡು ಬಂದು ಅವನ ಮೂಲಕ ಬೈದು ಇದು ಮಾಡಿ ಮಾಡಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನ ಕರ್ಮವೂ ಇರುತ್ತೆ. ಸಜ್ಜನರಿಗೆ ಎಲ್ಲರಿಗೂ ತೊಂದರೆ ಕೊಡುವುದು ಅವನ ಕರ್ಮವೂ ಇರುತ್ತೆ. ಆ ರೀತಿಯಾಗೂ ಕೊಡಿಸ್ತಾನೆ. ಆದರೆ ಅವನ ಕರ್ಮ ಹಾಗಿದ್ರೂ ಕೂಡ ಪಕ್ಕದವನಿಗೆ ಯಾಕೆ ಕೊಡ್ತಾ ಇಲ್ಲ, ನಮಗೆ ಯಾಕೆ ಕೊಡ್ತಾ ಇದ್ದಾನ ತೊಂದರೆ? ಅಂದರೆ ದೇವರವನಲ್ಲಿ ನಿಂತು ಅವನ ಕರ್ಮಾನುಸಾರ ಆ ರೀತಿ ತೊಂದರೆ ಪಡುವ ಪ್ರವೃತ್ತಿ ಕೊಡತಾ ಇದ್ರೂ ಕೂಡ ಪಕ್ಕದವರಿಗೆ ಯಾಕೆ ಕೊಡಿಸಲಿಲ್ಲ ಅಂದ್ರೆ ಆ ತೊಂದರೆ ಪಡುವಂತ ಪಾಪ ಅವರಲ್ಲಿಲ್ಲ, ಅದು ನಮ್ಮಲ್ಲೇ ಕೂತಿತ್ತು. ಅದಕ್ಕೆ ನಮ್ಮನ್ನು ಅವರನ್ನ ಜೋಡಿಸಿ ಅವರ ಮೂಲಕ ನಮಗೆ ತೊಂದರೆ ಕೊಡಿಸ್ತಾ ಇದ್ದಾನೆ. ಹಾಗಾದ್ರೆ ನಮಗ ಕಾಟ ವ್ಯಕ್ತಿ ಹೊರಟು ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ಅದಕ್ಕೆ ಮೂಲವಾದಂತಹ ಬುಡ ನಮ್ಮಲ್ಲೂ ಏನೋ ಕೂತಿದೆ, ಅದು ಕತ್ತರಿಸಿ ಬಿಟ್ರೆ ತಾನಾಗಿ ಹೊರಟು ಹೋಗುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ಕಾವ ಕೊಲ್ಲುವ ತಾನೇ ಅನ್ಯರು ಎನಗಿಲ್ಲ, ಸರ್ವಾಧಿಷ್ಠಾನದಲ್ಲಿ ಹರಿಯೇ ವ್ಯಾಪಿಸಿ ಇದ್ದು ಶರ್ವಾದಿಗಳಿಂದ ವ್ಯಾಪಾರ ಬಗೈಸಿ ನಿರ್ವಾಹ ನಿರ್ವಾಹಕನ. ಎಲ್ಲಾ ಅಧಿಷ್ಠಾನಗಳಲ್ಲಿ ನಮ್ಮನ್ನ ಹೊಗಳುವವರಲ್ಲಿ, ನಮ್ಮನ್ನ ಬೈಯುವವರಲ್ಲಿ, ನಮ್ಮನ್ನ ಕಂಡ್ರೆ ಹೊಟ್ಟೆ ಉರಿಯುವವರಲ್ಲಿ ಎಲ್ಲರಲ್ಲೂ ಕೂಡ ದೇವರೇ ಇದ್ದು ಅವರವರ ಕರ್ಮಾನುಸಾರ ನಮ್ಮ ಪ್ರಾರಬ್ಧಾನುಸಾರ ಎಲ್ಲಾ ದೇವತೆಗಳನ್ನ ಅವರೊಳಗಿಟ್ಟು ಅವರ ಮೂಲಕ ವ್ಯಾಪಾರ ಮಾಡಿಸ್ತಾನೆ. ಆ ರೀತಿ ಭಗವಂತ ನಿರ್ವಾಹಕನಾಗಿದ್ದಾನೆ. ಇಡೀ ಎಲ್ಲ ಜನರ ಸಮೂಹ ನೋಡಿದಾಗ ನಮಗೆ ಗೊತ್ತಾಗಬೇಕಾಗಿದ್ದು ನಮ್ಮ ಸ್ವಾಮಿಯೇ, ನಮ್ಮ ಸ್ವಾಮಿಯೇ, ನನ್ನೊಳಗಿರುವ ಸ್ವಾಮಿಯೇ ಇವನಲ್ಲಿ ನಿಂತು ಬಯಸ್ತಾ ಇದ್ದಾನೆ, ನನ್ನೊಳಗಿರುವ ಸ್ವಾಮಿಯೇ ಇವರಲ್ಲಿ ನಿಂತು ಹೊಗಳಿಸ್ತಾ ಇದ್ದಾನೆ, ಸ್ವಾಮಿ ನಿನಗರ್ಪಿತ ಅಂತ ಹೋದರೆ ಬದುಕುದುವು ಅಂತ ಹೇಳ್ತಾರೆ. ಇಲ್ಲ, ದೇವರು ಮಾಡಿಸ್ತಾ ಇಲ್ಲ ಅಂತ ಹೇಳ್ತೀರಾ? ಉತ್ತರ ಕೊಡ್ತಾರೆ, ಸ್ವತಂತ್ರ ತಾನಾಗಿ ಓರ್ವನಾದರೂ ಶ್ವಾಸ ಬಿಡುವ ಸೇದಿ ಕೊಂಬ ಗರ್ವಿಗಳಿಲ್ಲವೋ ಈ ಪೃಥ್ವಿ ಮಧ್ಯ. ಯಾರು ಕೂಡ ಸ್ವತಂತ್ರರಾಗಿ ಶ್ವಾಸ ಬಿಟ್ಟು ಸೇದಿಕೊಳ್ಳಿಕ್ಕೂ ಆಗಲ್ಲ. ಪುರುಷ ಪ್ರಯತ್ನ ಸ್ತ್ರೀ ಪ್ರಯತ್ನ ದೂರ ಇರಲಿ, ಶ್ವಾಸ ಬಿಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಸ್ವಾಮಿ ಬಿಡಿಸಿದ್ರೆ ಬಿಡಬೇಕು, ಇಲ್ಲದ್ರೆ ಇಲ್ಲ. ಆಲೋಚನೆ ಮಾಡಿಸಿದ್ರೆ ಮಾಡಬೇಕು, ಇಲ್ಲದ್ರೆ ಇಲ್ಲ. ಅದನ್ನೇ ಚೆನ್ನಾಗಿ ಹೇಳುತ್ತಾರೆ, ನೀ ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ, ನೀ ಮಾಡಿಸಿದರೆ ಮಾಡುವೆ, ಬಿಡಿಸಿದರೆ ಬಿಡುವೆ, ನಿಲ್ಲಿಸಿದರೆ ನಿಲ್ಲುವೆ, ಕೂಡಿಸಿದರೆ ಕೂಡುವೆ, ಇನಿತಯ್ಯ ಎನ್ನ ಸ್ವಾತಂತ್ರ್ಯ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಸ್ವತಂತ್ರ ತಾನಾಗಿ ಓರ್ವನಾದರೂ ಶ್ವಾಸ ಬಿಡುವ ಸೇದಿ ಕೊಂಬ ಗರ್ವಿಗಳಿಲ್ಲವೋ ಈ ಪೃಥ್ವಿ ಮಧ್ಯ. ಇದು ಲಕ್ಷಣ ದೇವರದು, ಏನು? ಶುದ್ಧ ಸ್ವತಂತ್ರರು. ಸ್ವಾಮಿಯೇ ಸ್ವತಂತ್ರ, ಅವನೇ ನಮ್ಮೊಳಗೆ ತತ್ವಾಭಿಮಾನಿ. ದೇವತೆಗಳನ್ನ ದೈತ್ಯರನ್ನ ಇಟ್ಟು ಎರಡು ರೀತಿ ವ್ಯಾಪಾರ ಮಾಡಿಸ್ತಾ ಇದ್ದಾನೆ ಎಂಬುದು ಈ ಲಕ್ಷಣ. ಈ ವಿಧದಲ್ಲಿ ತಿಳಿದು ಜೀವರ ಲಕ್ಷಣ ಸಾವಧಾನದಿ ಗುಣಿಸು ಹರಿಕರ್ತೃತ್ವವನು. ಈ ರೀತಿಯಲ್ಲಿ ಭಗವಂತನೇ ಕರ್ತ ಎಂಬುದನ್ನು ಚೆನ್ನಾಗಿ ತಿಳಿ ಎಂದರು. ದೇವದೇವ ಬಿಂಬ ಜೀವನ ಪ್ರತಿಬಿಂಬ ಭಾವ ಕೆಡದಂತೆ ಯೋಚಿಸು ಸರ್ವತ್ರ. ದೇವನೇ ಬಿಂಬ, ಜೀವ ಪ್ರತಿಬಿಂಬ, ಈ ಭಾವನೆ ಕೆಡದಂತೆ ಯೋಚಿಸು ಸರ್ವತ್ರ. ನಿನಗೆ ಕಂಡ ಪ್ರತಿಯೊಂದು ಕಡೆ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ, ಎಚ್ಚರ ಬೇಕು. ಇದೇ ತಪಸ್ಸು ಅಂದ್ರು. ತಪಸ್ಸು ಅಂದ್ರೆ ಎಲ್ಲಿಗೋ ಹೋಗಿ ಮೂಗು ಮುಚ್ಕೊಂಡು ಕೂಡೋದಲ್ಲ, ನಮ್ಮೊಳಗೆ ಭಗವಂತ ಏನು ವ್ಯಾಪಾರ ಮಾಡಿಸ್ತಾ ಇದ್ದಾನೆ ಅದನ್ನ ತಿಳಿಯೋದು. ಇನ್ನೊಬ್ಬರಲ್ಲಿ, ಪ್ರತಿಯೊಬ್ಬರಲ್ಲಿ, ಏ ಹೀಗೆ ನಮ್ಮ ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ ಎಂಬ ನಿಶ್ಚಯಪೂರ್ವಕ ಅದನ್ನೇ ಚಿಂತನೆ ಮಾಡುತ್ತಾ ಬರೋದು, ಇದನ್ನೇ ತಪಸ್ಸು ಅಂದ್ರು. ಸಾವಧಾನದಿ ಗುಣಿಸು ಹರಿಕರ್ತೃತ್ವವನು. ದೇವದೇವ ಬಿಂಬ ಜೀವನ ಪ್ರತಿಬಿಂಬ ಭಾವ ಕೆಡದಂತೆ ಯೋಚಿಸು ಸರ್ವತ್ರ. ಈ ರೀತಿಯಲ್ಲಿ ಈ ಒಂದು ಚಿಂತನೆಗೆ ಅಡ್ಡಿ ಬಾರದಂತ ರೀತಿಯಲ್ಲಿ ಎಲ್ಲಾ ಕಡೆ ಭಗವಂತನ ಚಿಂತನೆ ಮಾಡಯ್ಯ. ಜೀವ ಭಿನ್ನ ಗುರು ವಿಜಯ ವಿಠಲರೇಯ ಸೇವಕರ ಅಭಿಮಾನ ಎಂದೆಂದಿಗೆ ಬಿಡನು. ಜೀವರೊಳಗೆ ಇರ್ತಾನೆ, ಜೀವರಿಗಿಂತ ಭಿನ್ನನಾಗಿದ್ದಾನೆ ಅಂತ ಗುರು ವಿಜಯ ವಿಠಲರೇಯ ಸೇವಕರ ಅಭಿಮಾನ ಎಂದೆಂದಿಗೂ ಬಿಡಲ್ಲಪ್ಪ, ಚೆನ್ನಾಗಿ ನೋಡಿಕೊಳ್ತಾನೆ. ಆದ್ದರಿಂದ ಅವನ ಸ್ವಾತಂತ್ರ್ಯ ಚಿಂತನೆ ಸದಾ ಬರಲಿ ಎಂದರು. ಇನ್ನ ಮತ್ತು ಈ ವಿರಾಟ್ ರೂಪದ ಪರಿಚಯ ಮಾಡಿಕೊಳ್ಳಲಿಕ್ಕೆ ಶುರು ಮಾಡುತ್ತಾರೆ. ತನುವಿನೊಳಗೆ ಹೊರಗೆ ವಿಭಕ್ತ ಅವಿಭಕ್ತ ಅಣುಮಹದ್ರೂಪದಿ ಹರಿ ವಾಸವಕ್ಕೂ. ಈ ತನುವಿನೊಳಗೆ ಈ ಶರೀರದೊಳಗೆ ವಿಭಕ್ತ ಅವಿಭಕ್ತ ಅಣುಮಹದ್ರೂಪದಿ ಹರಿ ವಾಸವಕ್ಕೂ. ಈ ಹಳೆ ಕನ್ನಡದ ಮಾತುಗಳು ವಾಸವಕ್ಕೂ ಅಂದ್ರೆ ಅಂದ್ರೆ ವಾಸವಾಗಿದ್ದಾನೆ. ಅಣುರೂಪಗಳು ಅಂದ್ರೆ ನಮ್ಮಲ್ಲಿ ಅನೇಕ ಇಂದ್ರಿಯಗಳು, ನಾನಾ ರೀತಿಯಾದ ತತ್ವಗಳು, ಅವುಗಳಲ್ಲಿರತಕ್ಕಂತಹ ಭಗವದ್ ರೂಪಗಳು, ಇವೆಲ್ಲ ಅಣುರೂಪಗಳು. ಹಾಗೆ ಅಲ್ಲದೆ ನಮ್ಮಲ್ಲಿರುವ 14 ಲೋಕಗಳು, ಅಲ್ಲಲ್ಲಿರುವ ರೂಪಗಳು, ಇವೆಲ್ಲ ಅಣುರೂಪಗಳು. ಅಲ್ಲದೆ ಮಹದ್ರೂಪ ಒಂದಿದೆ ದೊಡ್ಡದು. ಯಾವುದು ಅಂದ್ರೆ ನಮ್ಮ ಇಡೀ ಶರೀರಕ್ಕೆ ಆಧಾರವಾದ ರೂಪ, ನಮ್ಮ ಎಲ್ಲ ಆಕಾರ ಏನಿದೆ ಆಕಾರದಲ್ಲಿರುವ ರೂಪ. ವನಜ ಜಾಂಡಾಧಾರ ವಾಗಿಪ್ಪ ರೂಪವನ್ನು ಮನುಜಾರ ದೇಹಾಶ್ರಯವಾಗಿಪ್ಪದು. ಇದು ಬ್ರಹ್ಮಾಂಡಕ್ಕೆ ಆಧಾರವಾದ ರೂಪ ಇದೇ ಮನುಜರ ದೇಹಾಶ್ರಯವಾಗಿಪ್ಪದು. ಪ್ರತಿಯೊಬ್ಬರ ಶರೀರ ಸುತ್ತು ಈ ರೂಪ ಇದೆಯಪ್ಪ. ನೀನೊಲಿದು ಕೇಳುವುದು ಇದನೇವೇ ಅವಿಭಕ್ತ ಘನರೂಪವೆಂಬೋರು ಜ್ಞಾನಿಗಳು. ಇದನ್ನೇ ಅವಿಭಕ್ತ, ಏನು ಅವಿಭಕ್ತ ವಿಭಕ್ತ ಅಂದ್ರು ಅಂದರೆ ಚಿಕ್ಕ ಚಿಕ್ಕ ರೂಪಗಳು ಬೇರೆ ಬೇರೆ ಆದಂತೆ ತೋರುವುದು ವಿಭಕ್ತ ರೂಪಗಳು. ಅದಲ್ಲದೆ ಒಂದೇ ಒಂದು ಪೂರ್ಣ ರೂಪವನ್ನು ಅವಿಭಕ್ತ ರೂಪ ಅಂತಾರೆ. ಇದು ಅವಿಭಕ್ತ ರೂಪ ಅಥವಾ ಘನರೂಪ ಅಥವಾ ಸ್ಥೂಲ ರೂಪ ವಿರಾಟ್ ರೂಪ ಅಂತ ಹೇಳ್ತಾರೆ. ನೀನೊಲಿದು ಕೇಳುವುದು ಇದನೇವೇ ಅವಿಭಕ್ತ ಘನರೂಪವೆಂಬೋರು ಜ್ಞಾನಿಗಳು. ಹೌದೇನ್ರಿ, ವಿರಾಟ್ ರೂಪ ಏನಿದೆ 14 ಲೋಕಕ್ಕೆ ಆಧಾರವಾದದ್ದು, ಅದು ನಮ್ಮ ಶರೀರ ಸುತ್ತಿದೆಯಾ? ಭಾಗವತ ಹೇಳ್ತಾ ಇದೆ. ಯಾವುದಾದರೆ ಪಾತಾಳ ಮೇತಸ್ಸಹಿ ಪಾದಮೂಲಂ ಅಂತ ಇಡೀ ಜಗತ್ತನ್ನ ವ್ಯಾಪಿಸಿ ನಿಂತಿದೆ ಅದೇ ರೂಪವೇ. ಹೇಳುತ್ತಾರೆ ಸಕಲ ಜೀವ ನಿಕಾಯ ಧಾಮ್ನ, ಎಲ್ಲಾ ಜೀವರ ನಿಕಾಯ ಶರೀರ ಸುತ್ತು ಇರತಕ್ಕದ್ದು ಈ ರೂಪ ಅಂದ್ರು. ಮುನಿಗಳ ಮತವಿದು ಸಂದೇಹ ಬಡಸಲ್ಲ. ಇದು ಮುನಿಗಳ ಮತವಯ್ಯ, ದೊಡ್ಡವರು ಹೇಳಿದ್ದು, ಇದರ ಸಂಶಯ ಪಡಬೇಡಿ. ಮನದಿ ಚಿಂತಿಸು ಈ ಶೂನ್ಯಾಭಿಧನ, ಇವನೇ ಪ್ರಳಯ ಕಾಲದಲ್ಲಿ ಶೂನ್ಯ ಶೂನ್ಯ ಅಂತ ಕರೆಸಿಕೊಂಡಿದ್ದಾನೆ. ಶೂನ್ಯ ಎಂಬ ಅಭಿಧ ಅಂದ್ರೆ ಹೆಸರಿವನಿಗೆ. ವೇದ ಹೇಳಿತು ಶೂನ್ಯ ಇತ್ತು, ಶೂನ್ಯದಿಂದಲೇ ಎಲ್ಲ ಬಂತು ಅಂತ. ಬಹಳ ಜನ ಹಿಡಿದ್ರು, ಅಯ್ಯೋ ಶೂನ್ಯ ಅಂದ್ರೆ ಏನೋ ಇಲ್ಲ ಅದರಿಂದ ಎಲ್ಲ ಜಗತ್ತು ಬಂತು ಅಂತ. ಆಚಾರ್ಯ ಹೇಳಿದ್ರು, ಪ್ರಮಾಣ ತೋರಿಸಿ ಹೇಳಿದ್ರು, ಶೂನ್ಯ ಅಂದ್ರೆ ಏನಿಲ್ಲ ಅಂತ ಅರ್ಥ ಅಲ್ಲ ಹುಚ್ಚಪ್ಪ. ಅಲ್ಲಿ ಭಗವಂತ ಇದ್ದ, ಅವನಿಗೆ ಶೂನ್ಯ ಅಂತ ಹೆಸರು. ಅದ್ಯಾಕೆ ದೇವರಿಗೆ ಶೂನ್ಯ ಅಂತ ಯಾಕೆ ಹೆಸರು ಅಂದ್ರೆ ಜಗತ್ ವ್ಯಾಪಾರ ಶೂನ್ಯತ್ವ, ಜಗತ್ತಿನ ಸೃಷ್ಟಿ ಮೊದಲಾದ ವ್ಯಾಪಾರ ಏನು ಇಲ್ಲದೆ ಇದ್ದಾದ್ದರಿಂದ ಅದನಿಗೆ ಶೂನ್ಯ ಅಂತ ಕರೆದರಯ್ಯ ಅಂದ್ರು. ಇವನಿಗೆ ವಿರಾಟ್ ರೂಪಕ್ಕೆ ಶೂನ್ಯ ಅಂತ ಹೆಸರು. ಮನದಿ ಚಿಂತಿಸು ಈ ಶೂನ್ಯ ಅಭಿದನ, ಹೇಗಿದ್ದಾನೀತ ನಮ್ ಸುತ್ತು ಅಂದ್ರೆ ವದನಾದ ಮೇಲೆ ವದನ, ಶ್ರೋತ್ರಾದ ಮೇಲೆ ಶ್ರೋತ್ರ, ನಯನಾದ ಮೇಲೆ ನಯನ, ಈ ಕ್ರಮದಿಂದಲೀ. ಈತ ನಮ್ಮ ಮುಖದ ಮೇಲೆ ಮುಖ, ಕಿವಿಯ ಮೇಲೆ ಕಿವಿ, ಕಣ್ಣಿನ ಮೇಲೆ ಕಣ್ಣು ಇಟ್ಟು ನಮ್ಮ ಸುತ್ತು ವ್ಯಾಪಿಸಿದ್ದಾನೆ. ಕಣ್ಣಲ್ಲಿ ಕಣ್ಣು, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಮ್ಮ ಸುತ್ತು, ಹೇಗೆ ನಾವು ಸ್ವೆಟರ್ ಹಾಕೊಂಡೆ ಟೈಟ್ ಆಗಿ, ಆ ಥರ ನಮ್ಮ ಸುತ್ತ ಎಲ್ಲ ವ್ಯಾಪಿಸಿ ನಿಂತಿದ್ದಾನೆ. ವದನಾದ ಮೇಲೆ ವದನ, ಇದನ್ನೇ ಅರಣ್ಯಕಾಚಾರ ಹೇಳ್ತಾರೆ. ಆಸ್ಯೇ ಆಸ್ಯಮಿತಿ ಕ್ರಮಾತ್, ಮುಖದಲ್ಲಿ ಮುಖ ಎಂಬ ಕ್ರಮದಿಂದ ಈ ಜೀವರ ಸುತ್ತು ವ್ಯಾಪಿಸಿರುವ ರೂಪ ಇದೆ, ಅದಕ್ಕೆ ಪೂಜಾ ಮಾಡಿ ಅಂದ್ರು. ವದನಾದ ಮೇಲೆ ವದನ, ಶ್ರೋತ್ರಾದ ಮೇಲೆ ಶ್ರೋತ್ರ, ನಯನಾದ ಮೇಲೆ ನಯನ, ಈ ಕ್ರಮದಿಂದಲಿ. ತನು ಸಮಸ್ತದಲ್ಲಿ ಹರಿ ತನ್ನ ಅಂಗದಿಂದ ಅನುಸಾರವಾಗಿ ಆಶ್ರಯವಾಗಿಪ್ಪ. ನಮ್ಮ ಎಲ್ಲಾ ಅಂದ್ರೆ ಎಲ್ಲಾ ಶರೀರದಲ್ಲಿ ಭಗವಂತ ಈ ರೂಪದಿಂದ ಆಶ್ರಯವಾಗಿ ನಿಂತಿದ್ದಾನೆ. ಕ್ಷೋಣಿ ಒಳಗೆ ಈ ರೂಪ ಅನಪೇಕ್ಷದಿಂದ ತನುವು ನಿಲ್ಲದಯ್ಯ ವಿಧಿಗಾದರೂ. ಬ್ರಹ್ಮದೇವರಿಗಾದರೂ ಸರಿ, ಈ ರೂಪ ಇದ್ರೇನೆ ಶರೀರ ನಿಂತಿರುತ್ತೆ, ಹೇಳಿಕೊಂಡಿದ್ರೆ ಈ ರೂಪ ಸರದರೆ ಶರೀರ ಯಾರದಾದರೂ ಬಿದ್ದು ಹೋಗ್ಬೇಕಾಗಿದ್ದೆ. ಇನಿತು ಸೋಬಾಗು. ಈ ರೀತಿ ಭಗವಂತ ನಮ್ಮಲ್ಲಿ ನಿಂತು ಮಾಡಿಸ್ತಾ ಇರುವ ಕಾಲಕ್ಕೆ ಈ ಜ್ಞಾನ ಇಲ್ಲದೆ ಏನು ಕರ್ಮ ಮಾಡಿದ್ರು ಹೇಳುತ್ತಾರೆ. ಈ ಇನಿತು ಸೋಬಾಗು ಪರಿಜ್ಞಾನ ರಹಿತರಾಗಿ ವನಜ ಭವಾಂಡ ದಾನ ವಿತ್ತಾರೂನು. ಇದು ಒಳಗೆ ಭಗವಂತ ಈ ತರ ಇದ್ರೆ ಅದನ್ನ ತಿಳ್ಕೊಳ್ಳದಂಗೆ ಬ್ರಹ್ಮಾಂಡ ದಾನ ಕೊಟ್ಟುವಪ್ಪ. ಅವಾಗ ಹೇಳ್ತಾರೆ ದೇವರು ಏನಾದ್ರೂ ನಮ್ ಕಡೆ ನೋಡ್ತಾರ ಅಂದ್ರೆ ವನಜ ನಾಭಾನೊಮ್ಮೆ ದೃಷ್ಟಿಲಿ ನೋಡನಯ್ಯ. ನಾವು ಏನೇ ಎಡವಿ ಬಿದ್ದು ಏನೇ ಕಷ್ಟಗಳು ಪಟ್ಟು ಉಪವಾಸ ವನವಾಸ ಏನು ಮಾಡಿದ್ರು ಮುಖವೆತ್ತಿ ನೋಡಲ್ಲಂತೆ ಭಗವಂತ ಈ ಜ್ಞಾನವಿಲ್ಲದೆ. ಅನುಮಾನ ಇದಕ್ಕಿಲ್ಲ ಶ್ರುತ್ಯುಕ್ತವೋ, ಇದ ಕರ್ಮಾನ ಇಲ್ಲ. ಇದು ಶ್ರುತಿಯಲ್ಲಿ ಹೇಳಿದ್ದಾರೆ ದೇವರು ನಮ್ಮ ಮುಖವೂ ನೋಡಲ್ಲ ಈ ಜ್ಞಾನವಿಲ್ಲದಿದ್ರೆ. ವಿನಯದಿಂದಲಿ ಇದು ಸ್ಮರಿಸಿದ ಜನರಿಗೆ ಜನುಮ ಜನುಮದ ಪಾಪ ಪ್ರಶಾಂತವೋ. ವಿನಯದಿಂದ ಹೌದಪ್ಪ ಸ್ವಾಮಿ ಇದ್ದಾನೆ ಹೇಳಿದ್ದು ಸತ್ಯ ಎಂಬುದು ಸ್ಮರಿಸಿ ನಮ್ಮ ಸುತ್ತು ಆ ಭಗವಂತನ ಆ ವಿಶೇಷವಾದ ವಿರಾಟ್ ರೂಪ ಸ್ಮರಣೆ ಮಾಡಿದರೆ ಜನ್ಮ ಜನ್ಮದ ಪಾಪ ಎಲ್ಲ ಕೊಚ್ಚಿಕೊಂಡು ಹೋಗುತ್ತೆ. ಬಿನಗು ಮೈಲಿಗೆಯುಂಟೆ ಸ್ಪೃಷ್ಟಾಸ್ಪೃಷ್ಟದಿಂದ ಅನುದೀನ ಪವಿತ್ರನು ಅಕೃತದಿಂದ. ಹೇಳ್ತಾರೆ ಮಡಿ ಮೈಲಿಗೆ ಅಂತ ಮಾಡ್ತಾ ಇರ್ತೇವೆ ಅಂತ ಹೇಳುತ್ತಾರೆ ದಾಸರು. ಮಡಿ ಮಡಿ ಎಂದಡಿಗಡಿಗಾರುವೆ ಮಡಿ ಮಾಡುವ ಬಗ್ಗೆ ಬೇರುಂಟು. ಹೌದಯ್ಯ ಮಡಿ ಮಡಿ ಅಂತ ಹಾರಬೇಕು, ಆದರೆ ಹಾರೋದ್ರಲ್ಲಿ ಸ್ವಾಮಿಯನ್ನ ಸರ್ವತ್ರ ನೆನೆಯೋದೇ ಪ್ರಧಾನ ಮಡಿ. ಅವನ ನೆನಪಿಲ್ಲದಿದ್ರೆ ಎಲ್ಲ ಮೈಲಿಗೆ ನೋಡೋಣ ಮಡಿ ಆಗ್ಬೇಕು ಅಂತ. ಮಡಿ ಮೈಲಿಗೆ ಚಿಂತನೆ ಹೇಗೆ? ಮಡಿಯಲ್ಲಿ ನೀರಿತ್ತು, ನಾವು ಇದ್ವು ಮಡಿಯಲ್ಲೇ ಇದ್ವು ಅಪ್ಪ. ಯಾರೋ ಬಂದ್ರು ನಮ್ಮನ್ನ ಮುಟ್ಟಿದ್ರು, ಆ ಕೊಡವನ್ನ ಮೈಲಿಗೆಯವರು ಮುಟ್ಟಿದ್ರು. ಆವಾಗ ಮಡಿಯಲ್ಲಿದ್ದವರು ಮೈಲಿಗೆ ಆಗ್ತಾರೆ, ಮಡಿಯಲ್ಲಿದ್ದ ನೀರಿನ ಕೊಡವು ಮೈಲಿಗೆ ಆಗುತ್ತೆ ಮೈಲಿಗೆಯವರು ಮುಟ್ಟಿದ್ರೆ. ಹೌದಾ, ಇದು ಮೈಲಿ ಮಡಿ ಮೈಲಿಗೆ ರೋಲ್. ಆಗ ಈ ಮೈಲಿಗೆ ಆದವ ಮಡಿಯಾಗ್ಲಿಕ್ಕೆ ಹೊರಟ, ಕೊಡದಲ್ಲಿ ನೀರು ಹಿಡ್ಕೊಂಡು ಹೊರಟ, ಒಂದ್ ತಂಬಿಗೆ ಒಂದು ಕೊಡ ಹಾಕೊಂಡ, ಬಾವಿಯಿಂದ ನೀರು ಸೇರಿದ. ಇವನಂತೂ ಮೈಲಿಗೆಯಲ್ಲಿ ಇದ್ದಾನ, ಕೊಡದಲ್ಲಿ ನೀರು ಬಂತ, ಆ ನೀರನ್ನು ಹಿಡ್ಕೊಂಡ, ಮೈಲಿಗೆಯಲ್ಲಿರುವ ನೀರನ್ನು ಹಿಡಿದ್ರೆ ಆ ನೀರೇನಾಗ್ಬೇಕು? ಮೈಲಿಗೆ ನೀರೇ ಆಗ್ಬೇಕು. ಆ ಕೊಡದಿಂದ ನೀರು ಹಾಕೊಂಡ, ಮತ್ತು ಬಾವಿಗೆ ಬಿಟ್ಟೆ, ನಂತರ ಮತ್ತು ನೀರು ಬಂತು, ಮತ್ತು ನಾನೇ ಹಿಡಿದೆ, ಯಾಕೆ ಇಷ್ಟರವರೆಗೂ ಮೈಲಿಗೆಯಲ್ಲಿ ಇದ್ದೆ, ಮತ್ತು ಹಿಡಿದೆ, ಆ ನೀರೇನಾಯ್ತು? ಮೈಲಿಗೆ ಆಯಿತು. ಆ ಮೈಲಿಗೆ ನೀರು ಮತ್ತೆ ಹಾಕೊಂಡ್ರೆ ಮತ್ತು ಮೈಲಿಗೆ ಇದ್ದೆ, ನೂರು ಕೊಡ ಹಾಕೊಂಡೆ ಮೈಲಿಗೆಯಲ್ಲೇ ಇದ್ದೆ, ಮತ್ತು ಮಡಿ ಯಾವಾಗಬೇಕು? ಹತ್ತು ಕೊಡ ಹಾಕೊಂಡ್ರೆ ಮಡಿ ಅಂತ. ಅದು ಏನು ಮಡಿ? ಅದಕ್ಕೆ ಹೇಳ್ತಾರೆ ಆ ನೀರಿನೊಳಗೆ ಭಗವದ್ ರೂಪ ಚಿಂತನೆ ಮಾಡಿ, ನಮ್ಮ ಶರೀರ ಸುತ್ತು ಈ ವಿರಾಟ್ ರೂಪವನ್ನು ಚಿಂತನೆ ಮಾಡಿ, ನೀರಿನೊಳಗಿರುವ ಭಗವದ್ ರೂಪ ಈ ವಿರಾಟ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡಿದರೆ ನಿಜವಾದ ಮಡಿ ಬರುತ್ತೆ. ಇಲ್ಲ, ನೂರು ಕೊಡ ಸ್ನಾನ ಮಾಡಿದ್ರೂ ಕೂಡ ಶುದ್ಧ ಮೈಲಿಗೆಯಲ್ಲೇ ದೇವರ ಹತ್ರ ಹೋಗ್ಬೇಕಾಗುತ್ತೆ. ಇದಯ್ಯ ಮಡಿಯ ಪರಿಸ್ಥಿತಿ ಎಂದರು. ಹಾಗಾದರೆ ದೇವರ ನೆನಪು ಮಡಿ ಅಂದ್ರೆ ಹಾಗಂತ ಮಡಿ ಮೈಲಿಗೆ ಬಿಡು ಅಂತ ಹೇಳಲಿಕ್ಕೆ ಬರಲಿಲ್ಲ ಇಲ್ಲಿ. ಎಲ್ಲರೂ ಮಡಿ ಮೈಲಿಗೆ ಮಾಡುವವರೇ, ಆದರೆ ಆ ಮಡಿ ಮೈಲಿಗೆಯಲ್ಲಿ ನಿಜವಾಗಿ ಮಡಿ ಮಾಡುವ ಪದಾರ್ಥ ಯಾವುದು ಅಂದರೆ ದೇವರ ಚಿಂತನೆ. ಅದು ಬಿಟ್ಟರೆ ಮಡಿ ಮಾಡುವುದು ಯಾವುದು ಇಲ್ಲ. ಅದು ಬಿಟ್ಟರೆ ಎಲ್ಲ ಮೈಲಿಗೆಯೇ ಅಲ್ಲಿ ಬರೀ ಮೇಲ್ನೋಟದ ಸ್ನಾನ ಅಷ್ಟೇ. ಅದಕ್ಕೆ ಆತನನ್ನೇ ಸ್ಮರಣೆ ಮಾಡ್ತಾ ಇದ್ರೆ ಸದಾ ಪವಿತ್ರರಾಗಿರ್ತೇವಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಬಿನಗು ಮೈಲಿಗೆ ಉಂಟೆ, ಎಲ್ಲಿ ಸ್ಮರಣೆ ಮಾಡೋದು? ನಮ್ಮ ಶರೀರ ಸುತ್ತು ಅವನನ್ನೇ ಸ್ಮರಣೆ ಮಾಡಿದರೆ ಶರೀರ ಪವಿತ್ರ ಆಗ್ಲೇಬೇಕಲ್ಲ, ಅದನ್ನು ಹೇಳುತ್ತಾರೆ. ಬಿನಗು ಮೈಲಿಗೆಯುಂಟೆ ಸ್ಪೃಷ್ಟ ಅಸ್ಪೃಷ್ಟದಿಂದ ಅನುದೀನ ಪವಿತ್ರನು ಅಕೃತದಿಂದ. ಅಕೃತ ಅಂದ್ರೆ ಮಾಡಬೇಕಾಗಿದ್ದು ಮಾಡಬೇಕು, ಏನೋ ತೊಂದರೆಗಳಿಂದ ಮಾಡಲಿಕ್ಕಾಗಿಲ್ಲ, ಅದರಲ್ಲೂ ನಿರ್ವಂಚನೆ ಇರಬೇಕು. ಸುಮಾರಿತನದಿಂದ ಬಿಟ್ಟು ಪರವಾಗಿಲ್ಲ ದೇವರಿದ್ದಾರೆಂದ ಇನ್ನು ಕ್ಷಮ ಮಾಡಲ ಭಗವಂತ. ವೇದೋಕ್ತ ಕರ್ಮಾನುಷ್ಠಾನ ಚೂರೂ ಬಿಡದೆ ಮಾಡಬೇಕು. ಆಚಾರಹೀನಂ ನಪುನಂತಿ ವೇದಾಹ ಅಂತ ಸ್ಪಷ್ಟವಾಗಿ ಹೇಳುತ್ತಾರೆ. ಆ ಆಚಾರ ಮಾಡುವುದು ಬಿಡುವುದು ಎಂಬುದರಲ್ಲಿ ಹೇಳುತ್ತಾರೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಮಾಡಿ ಎಂದು. ಆ ಯೋಗ್ಯತೆ ಎಂಬುದು ನಮ್ಮ ಸೋಮಾರಿತನದ ಮೇಲೆ ನಿರ್ಣಯ ಆಗಬಾರದು. ನಾವೆಲ್ಲ ಹೇಳ್ತೀವಿ ಚಾತುರ್ಮಾಸ್ಯ, ಇಲ್ರಿ ನಮಗ ಯೋಗ್ಯತೆ ಇಲ್ಲ, ಯಾರು ಹೇಳಿದ್ದ ಯೋಗ್ಯತೆ ಇಲ್ಲ ಅಂತ? ಯೋಗ್ಯತೆ ಇಲ್ಲ ಅಂತ ಹೇಳಬೇಕಾದ ನಮ್ಮ ಗುರುಗಳು ನೋಡುತ್ತಾರೆ, ನೋಡಿ ಇಂಥ ಸ್ಥಿತಿ ಹೀಗೆ ಮಾಡು ಹಾಗೆ ಮಾಡು ಅಂದಾಗ ಸರಿ ಹೋಗುತ್ತೆ. ನಮಗೆ ನಾವು ಸರ್ಟಿಫಿಕೇಟ್ ಕೊಟ್ಕೊಂಡು ನಮಗೇನು ಯೋಗ್ಯತೆ ಇಲ್ಲಪ್ಪ ನಮಗಾಗಲ್ಲ ಅಂದ್ರೆ ಸೋಮಾರಿತನ ಆಗುತ್ತೆ, ಸೋಂಬೇರಿತನ, ದೇವರು ಕ್ಷಮ ಮಾಡಲ್ಲ. ಅದರಿಂದ ಈ ಆಚಾರ ವ್ಯವಹಾರ ಇರಲೇಬೇಕು, ಅದೊಂದಿದ್ದರೆ ಸಾಲದು, ಅದರ ಜೊತೆಗೆ ಭಗವಂತನ ನಾಮಸ್ಮರಣೆ ಇರಲೇಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ಇನ್ನ ಈ ಚಿಂತನೆ ಮಾಡಿದರೆ ಇನ್ನೇನು ಬರುತ್ತೆ ಅಂದರೆ, ಮೂರು ಋಣಗಳು ನಾವು ಹೊತ್ತುಕೊಂಡು ಬಂದಿರ್ತೇವೆ, ದೇವಋಣ, ಋಷಿ ಋಣ, ಪಿತೃಋಣ ಅಂತ. ಆ ಮೂರು ಋಣ ಕಳಕೊಳ್ಳದೆ ಮೇಲಕ್ಕೆ ಹೋದರೆ ಏನು ಪುಣ್ಯಗಳು ಮಾಡಿದ್ರೂ ಕೂಡ ಎಲ್ಲ ಫೆಸಿಲಿಟಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಸುಖ ಮಾತ್ರ ಬರಲ್ಲ ಅದರಲ್ಲಿ. ಭಾರತದಲ್ಲಿ ಬರುತ್ತೆ ಮಂದಪಾಲ ಎಂಬ ಋಷಿ ಇಡೀ ತಪಸ್ಸನ್ನು ಮಾಡಿದ, ಜೀವನದಲ್ಲಿ ಮದುವೆ ಆಗಲಿಲ್ಲ, ಅದ್ಭುತವಾದ ತಪಸ್ಸನ್ನು ಮಾಡಿ ಸ್ವರ್ಗಲೋಕಕ್ಕೆ ಹೋದರೆ ಅಲ್ಲಿ ಎಲ್ಲವೂ ಕೊಡ್ತಾ ಇದ್ದಾರೆ, ಅವರ ಪುಣ್ಯಕ್ಕನುಸಾರವಾಗಿ ಎಲ್ಲ ಭೋಗವಸ್ತು ಬರ್ತಾ ಇದೆ. ಆದರೆ ಪಕ್ಕದಿದ್ದವರು ಅದೇ ಭೋಗವಸ್ತುವಿಂದ ಸುಖ ಪಡ್ತಾ ಇದ್ದಾರೆ. ಇದು ಇವರು ಭೋಗ ಪಡಲಿಕ್ಕೆ ಹೋದರೆ ವಸ್ತುವೇನೋ ಇದೆ, ಸುಖ ಬರ್ತಾ ಇಲ್ಲ. ಅಲ್ಲಿದ್ದ ದೇವತೆಗಳನ್ನು ಕೇಳಿದರು, ಯಾಕೆ ನನಗೆ ಸುಖ ಪದಾರ್ಥಗಳೆಲ್ಲ ಇದ್ರೂ ಕೂಡ ಸುಖ ಪಡ್ಲಿಕ್ಕೆ ಹೋದರೂ ಸುಖ ಸಿಗ್ತಾ ಇಲ್ಲ? ಯಾಕೆ ಅಂದ್ರೆ ನೀವು ಋಣ ಕರ್ಕೊಂಡು ಬಂದಿಲ್ಲ, ಆದ್ದರಿಂದ ನಿಮಗೆ ಪದಾರ್ಥ ಸಿಗ್ತಾ ಇದೆ, ಸುಖ ಸಿಗ್ತಾ ಇಲ್ಲ ಅಂದ್ರು. ಅದಕ್ಕಾಗಿ ತಿರುಗಾ ಭೂಲೋಕಕ್ಕೆ ಬಂದು ಅಲ್ಲಿ ಜರಿತಾರಿ ಎಂಬ ಪಕ್ಷಿಯನ್ನ ಮದುವೆ ಮಾಡಿಕೊಂಡು ಮಕ್ಕಳನ್ನ ಪಡೆದು ನಂತರ ಮೇಲಕ್ಕೆ ಹೋಗ್ತಾರೆ. ಆ ರೀತಿಯಲ್ಲಿ ಋಣತ್ರಯಗಳು, ಮೂರು ಋಣಗಳು ಹೋಗದಿದ್ದರೆ ನಮಗೆ ಗತಿ ಇಲ್ಲ, ಇಲ್ಲೇ ಬಿದ್ದಿರಬೇಕು, ಅಲ್ಲಿ ಹೋದರೂ ಸದ್ಗತಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಅಂತಹದ್ದು ಈ ಚಿಂತನೆ ಮಾಡಿದರೆ ಮೂರು ಋಣಗಳು ತೀರಿಬಿಡುತ್ತೆ. ಋಣತ್ರಯದಿಂದಲಿ ಮುಕ್ತನಾಗಿ ಸತತ ಧನುಜಾರಿ ಪೂರವನ್ನೇ ಐದು ಆರೋ. ಆ ಮೂರು ಋಣಗಳಿಂದ ಮುಕ್ತನಾಗಿ ಸ್ವರ್ಗಲ್ಲಯ್ಯ ಧನುಜಾರಿ ಪುರವನ್ನೇ ಭಗವಂತ ಶ್ರೀಹರಿಯಪುರ ವೈಕುಂಠಕ್ಕೆ ಸೇರಿಬಿಡ್ತಾರೆ. ಹೌದಾ? ಇದೆಲ್ಲ ಇಷ್ಟು ಮೈಕ್ ಮುಂದೆ ಕೂತು ಹೇಳ್ತಾ ಇದ್ದೀರಲ್ಲ, ಎಲ್ಲರೂ ತಿಳ್ಕೊಂಡ್ಬಿಟ್ರೆ? ಅದಕ್ಕೆ ಹೇಳಿದರು, ಮಲಿನ ಮನುಜಾರ ಮನಸ್ಸಿಗೆ ತೋರನೊಮ್ಮೆ. ಎಷ್ಟೇ ಇದು ಶಂಖಧ್ವನಿ ಇಟ್ಟುಕೊಂಡು ಹೇಳಿದರೂ ಕೂಡ ಯಾರ ಮನಸ್ಸು ಕಲ್ಮಶ ಆಗಿರುತ್ತೆ ಅವರಿಗಿದು ತಲೆಗೆ ಹೋಗಲ್ಲ, ಅನುಷ್ಠಾನಕ್ಕೆ ಬರೋದೇ ಇಲ್ಲ, ಸ್ವಾಮಿಯೇ ಕೊಡಲ್ಲ. ಅವಳೊಳಗೆ ನಿಂತು ಇದು ಕೇಳಿಸಿದಾಗ ಚೂರೇನೋ ಪುಣ್ಯ ಕೂತಿರುತ್ತೆ, ಅದರಿಂದಾಗಿ ಇಂಥ ರಹಸ್ಯವಾದಂಥದ್ದನ್ನ ಕೇಳುವಂತೆ ಮಾಡುತ್ತಾನೆ ಕೆಲವೊಮ್ಮೆ, ಆದರೂ ಅದನ್ನ ಅಲ್ಲೇ ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ಸಾಕಪ್ಪ ಇವೆಲ್ಲ ಗೋಳು ಯಾರು ಮಾಡ್ತಾರೆ, ಏನೋ ಲೋಕಗಳಂತೆ, ವಿರಾಟ ರೂಪವಂತೆ, ಐಕ್ಯ ಚಿಂತನೆಯಂತೆ ಏನೇನೋ ಹೇಳ್ತಾ ಇದ್ದಾರೆ, ಏನೋ ನಮ್ಮ ಪಾಡಿಗೆ ನಾವು ಇದ್ಬಿಡೋಣಪ್ಪ, ಇವೆಲ್ಲ ಬೇಡ ಅಂತ ಒಳಗೆ ಸ್ವಾಮಿಯೇ ಗ್ರಹಣ ಮಾಡುವಂತೆ ಮಾಡಲ್ಲ, ದೂರ ಕರ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮಲಿನ ಮನುಜರ ಮನಸ್ಸಿಗೆ ತೋರನೊಮ್ಮೆ. ಇನ್ಯಾರಿಗೆ ಅನುಗ್ರಹ ಮಾಡುತ್ತಾನೆ ಅಂದರೆ, ನೀನೇ ಗತಿ ಎಂದು ನಂಬಿದ ವಾರ ಮನಕ್ಕೆ ಪೊಳೆವನು ಬೇಡದೆ ಮಾತರಿಶ್ವನಾದಯದಿ. ನೀನೇ ಗತಿ ಎಂದು ಯಾರು ನಂಬಿರುತ್ತಾರೆ ಅವರ ಮನಸ್ಸಿಗೆ ಬಿಡದೆ ಹೊಳೆಯುತ್ತಾನಪ್ಪ ಆ ವಾಯುದೇವರ ಅನುಗ್ರಹದಿಂದ. ಯಾವಾಗ ನಾವು ನಮ್ಮಲ್ಲಿ ವಾಯುದೇವರೊಳಗೆ ಭಗವಂತನ ಚಿಂತನೆ ಮಾಡಿದಾಗ ಅಂತ ಹೇಳ್ತಾ ಇದ್ದಾರೆ. ಮನುಜ ತಿಳಿಯಿದಾನೆ ಭಕುತಿಯಿಂದ, ಗುಣಗಣ ಪೂರ್ಣ ಗುರು ವಿಜಯ ವಿಠಲರೆಯ, ಜನನ ಮರಣಗಳಿಂದ ದೂರ ಮಾಡ್ಪ. ಯಾರಾದರೆ ನಮ್ಮ ಸುತ್ತು ಅಂದ್ರೆ ಆ ವಿರಾಟ್ ರೂಪವನ್ನು ಚಿಂತನೆ ಮಾಡಿ ಪ್ರತಿಯೊಬ್ಬರ ಸುತ್ತು ಆ ಸ್ವಾಮಿಯೇ ನಿಂತಿದ್ದಾನೆ ಅಂತ ಯಾರು ಕೈ ಮುಗಿತಾರೋ, ಮನಸ್ಸಿನಲ್ಲಿ ಒಳಗೊಳಗೆ ಕೈ ಮುಗಿತಾರೋ, ಅಂಥವರಿಗೆ ಜನನ ಮರಣಗಳಿಂದ ದೂರ ಮಾಡಿಬಿಡುತ್ತಾನೆ. ಅಂಥದ್ದಯ್ಯ ಪ್ರಭಾವಶಾಲಿ ಚಿಂತನೆ ಎಂದ್ರು. ಸ್ವಲ್ಪ ಅಲ್ಲ, ಅಲ್ಪ ಅಲ್ಲ. ಇನ್ನ ಮುಂದೆ ಹೇಳುತ್ತಾರೆ, ಈ ರೀತಿಯಿಂದಲೇ ದೇಹ ಧಾರಿಯ ರೂಪವ ಸಾರಿ ಸಾರಿಗೆ ತಿಳಿದು ಪೂಜಿಸು ಗುಪ್ತದಿ. ಈ ರೀತಿಯಲ್ಲಿ ಈ ದೇಹಧಾರಿ ನಮ್ಮ ದೇಹವನ್ನ ಧಾರಣೆ ಮಾಡಿದ ರೂಪವನ್ನ ಸಾರಿ ಸಾರಿಗೆ ತಿಳಿದು, ಇದು ಚೆನ್ನಾಗಿ ಹೇಳ್ತಾರೆ ನೋಡಿ, ಸಾರಿ ಸಾರಿಗೆ ತಿಳಿಯಬೇಕಂತೆ. ಒಮ್ಮೆ ನಿನ್ನಲ್ಲಿ ಚಿಂತನೆ ಮಾಡಿದರೆ ಸಾಲದು, ನಿನ್ನಲ್ಲಿ ಪದೇ ಪದೇ ಚಿಂತನೆ ಮಾಡಬೇಕು. ಇನ್ನ ಕಾಣಿಸಿದ ಪ್ರತಿಯೊಬ್ಬರಲ್ಲಿ ಚಿಂತನೆ ಮಾಡುವಾಗ ಏನಾಗುತ್ತೆ, ಇವನೇ ಅವರಿಂದ ನಡೆಸೋದು ನುಡಿಸೋದು ಎಲ್ಲಾ ಮಾಡುತ್ತಾ ಇದ್ದಾನೆಂಬ ಎಚ್ಚರ ಪದೇ ಪದೇ ಬರ್ತಾ ಇರುತ್ತೆ. ಅದೇ ದೊಡ್ಡ ತಪಸ್ಸು. ಈ ರೀತಿಯಿಂದಲೇ ದೇಹ ಧಾರಿಯ ರೂಪವ ಸಾರಿ ಸಾರಿಗೆ ತಿಳಿದು ಪೂಜಿಸು ಗುಪ್ತದೀ. ದೊಡ್ಡ ವಿಷಯ, ಅನ್ನಕ್ಕಿಟ್ಟುವು, ಇಜ್ಜಲು ಒಲೆಯಲ್ಲಿ ಹಾಕಿ ಇಜ್ಜಲಲ್ಲಿ ಉರಿ ಬರುವಂತೆ ಮಾಡಿ ಅನ್ನಕ್ಕಿಟ್ಟಿದ್ದೆವು. ಅನ್ನ ಆಗ್ತಾ ಇದೆ, ಏನಾಗತ್ತೆ ಹೇಳಿ? ಆ ನೀರು ಕುದಿತಾ ಇರುವಾಗ ಅದು ಎಲ್ಲ ಸೋರಿ ಹೋಗ್ತಾ ಹೋಗ್ತಾ ಇರುತ್ತೆ, ಅನ್ನ ಏನಾಗುತ್ತೆ? ಹಂಜಕ್ಕೆ ಆಗುತ್ತೆ. ಅದಕ್ಕೇನು ಮಾಡ್ತಾರೆ? ಮೇಲೆ ಒಂದು ತಟ್ಟೆ ಮುಚ್ಚುತ್ತಾರೆ. ತಟ್ಟೆ ಮುಚ್ಚಿದ್ರು ಇರ್ಲಿಕ್ಕೆ ಬಿಡುತ್ತಾ? ಅದು ತಟ 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 ಕುಣಿಯುವಂತೆ ಮಾಡಿ ಮತ್ತು ಸೋರ್ತಾ ಇರುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ಏನ್ ಮಾಡ್ತಾರೆ, ಅದರ ಮೇಲೆ ದೊಡ್ಡ ಗುಂಡು ಕಲ್ಲಿಡ್ತಾರೆ, ಸೋರಬಾರದು ಅಂತ. ಅಷ್ಟಾದ್ರೂ ಚುಯಿ ಚುಯಿ ಅಂತ ಪಕ್ಕದಲ್ಲಿ ಸೋರ್ತಾನೆ ಇರುತ್ತೆ. ಹಾಗೆ ನಾವು ಏನು ಉಪನ್ಯಾಸ ಪಾಠಗಳಿಂದ ತಿಳಿದಂತ ಜ್ಞಾನ ಏನು ಬಂದಿದೆ, ಅದೇ ಅಕ್ಕಿ. ಆ ಅಕ್ಕಿಗೆ ಅನುಷ್ಠಾನಕ್ಕೆ ತರಲೇಬೇಕು ಎಂಬ ದೃಢವಾದ ಇಚ್ಛೆ ಏನದಲ್ಲ, ಅದೇ ನೀರು. ಆ ನೀರನ್ನ ಅಕ್ಕಿಗೆ ಬೆರೆಸಿ ಒಳಗೆ ಆ ಉಜ್ಜಲಲ್ಲಿ ಇಟ್ಟು ಒಲೆಯಲ್ಲಿ, ಒಲೆಯಲ್ಲಿ ಅಗ್ನಿ ಅಂದ್ರೆ ಯಾವುದು ಅಂತ ಹೇಳಿದರೆ ದೊಡ್ಡವರ ಪರಮಾನುಗ್ರಹ ಎಂಬುದೇ ಅಗ್ನಿ. ಆ ಅಗ್ನಿಯಲ್ಲಿ ಇಟ್ಟಾಗ ಅನುಭವಕ್ಕೆ ಬರ್ತಾ ಬರುತ್ತೆ. ಆ ಅನುಭವ ಚೂರು ಚೂರು ಬಂದಾಗ ನಮ್ಮಲ್ಲಿ ಹೆಗ್ಗಣ ಒಂದು ಓಡಾಡ್ತಾ ಇರುತ್ತೆ ನೋಡಿ. ಏನು ಚೂರು ಒಂದು ಸ್ವಪ್ನ ಆದರೂ ರಾಯರು ಮಂತ್ರಾಕ್ಷತೆ ಕೊಟ್ಟರು, ಕಂಡವರಿಗೆಲ್ಲ ಹೇಳುದು, ನೋಡ್ರಿ ನನಗೆ ಈ ರೀತಿ ಮಂತ್ರಾಕ್ಷತೆ ಕೊಟ್ಟರು, ಮಂತ್ರಾಕ್ಷತೆ ಕೊಟ್ಟರು, ಸತ್ಯಾತ್ಮರು ಬಂದ್ರು, ನನ್ನ ಅನುಗ್ರಹ ಮಾಡಿದ್ರು ಅಂತ ಹೇಳ್ತಾ ಇರ್ತಾರೆ ಸ್ವಪ್ನದಲ್ಲಿ. ಹೌದು, ದೊಡ್ಡವರು ಸತ್ಯಾತ್ಮರು ಬರ್ತಾರೆ, ಅವರ ರೂಪದಲ್ಲಿ ಭಗವಂತ ಬಂದು ಸ್ವಪ್ನದಲ್ಲಿ ಅನುಗ್ರಹ ಮಾಡುತ್ತಾನೆ. ಅದನ್ನ ಎಲ್ಲರಿಗೂ ಟ್ರಂಪೆಟ್ ಇಟ್ಕೊಂಡು ಎಲ್ಲ ಬಾರಿಸಿ ಬಾರಿಸಿ ಹೇಳ್ಕೋಬೇಕಾ? ಬೇಡ ಅಂದ್ರು. ಹಾಗೆ ಹೇಳಿದರೆ ಸತ್ಯಾತ್ಮರು ಬರೋದೇ ಇಲ್ಲ, ಅವರ ರೂಪದಲ್ಲಿ ಭಗವಂತ ಬರೋದೇ ಇಲ್ಲ, ಭೂತಗಳು ಬರಲಿಕ್ಕೆ ಶುರು ಆಗುತ್ತೆ. ಯಾಕೆ? ದೇವತೆಗಳು ಪರೋಕ್ಷ ಪ್ರಿಯರು, ದೊಡ್ಡವರಾದವರು ಅವರ ರೂಪದಲ್ಲಿ ಭಗವಂತ ನಮ್ಮ ಕನಸಲ್ಲಿ ಬಂದು ಅನುಗ್ರಹ ಮಾಡುವುದು ಮೊದಲಾದ ಮಾಡಿದರೆ ಕಂಡ ಕಂಡವರಿಗೆ ಹೇಳಿಕೊಂಡ್ರೆ ಅದು ನಿಂತೋಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮಗೇನು ಸಾಧನೆ ಆಗುತ್ತೆ ಅದನ್ನ ಇನ್ನೊಬ್ಬರಿಗೆ ಹೇಳಬಾರದಂತೆ. ಅದಕ್ಕೆ ದಾಸರು ಹೇಳ್ತಾರೆ, ಹುಚ್ಚು ಹುಚ್ಚಾಗಿರು, ಹುಚ್ಚು ಹುಚ್ಚಾಗಿರು ಬಾಹಿರದಲ್ಲಿ, ಹೊರಗೆ ನಿನಗೇನು ಗೊತ್ತಿಲ್ಲ ಎಂಬಂತಿರಬೇಕು. ಆ ರೀತಿ ಇರಬೇಕಯ್ಯ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಈ ರೀತಿ ಎಂದರಿ ದೇಹ ಧಾರಿಯ ರೂಪವ ಸಾರಿ ಸಾರಿಗೆ ತಿಳಿದು ಪೂಜಿಸು ಗುಪ್ತದಿ. ಪೂಜಾ ಹೇಗ್ ಮಾಡಬೇಕು ಅಂದ್ರೆ ಹೇಳ್ತಾರೆ, ಶಾರೀರ ಉಪಯೋಗವಾದ ವಿಷಯ ಜಾಲ ಹರಿಗೆ ಷೋಡಶ ಉಪಚಾರವೆಂದೆನ್ನು. ಈ ಶರೀರಕ್ಕೆ ನಾವೇನೇನು ಕಣ್ಣಿಂದ ನೋಡುವುದು, ಒಳ್ಳೆ ರೂಪ ನೋಡಿದು, ಯಾವುದೋ ಒಳ್ಳೆ ಸೀನ್ರಿ ನೋಡಿದು, ಏನ್ ನೋಡಿದು, ಆನಂದ ಕೊಡುವುದು, ಕಣ್ಣಿಗೆ ಆನಂದ ಬಂತು, ಕಿವಿಗೆ ಒಳ್ಳೆ ಹಾಡು ಕೇಳಿದು ಆನಂದ ಬಂತು, ಮೂಗಿಗೆ ಒಳ್ಳೆ ವಾಸನೆ ಬಂತು ಆನಂದ ಪಟ್ಟುವು, ಬಾಯಿಯಿಂದ ತಿಂದುವು ಕುಡಿದುವು ಆನಂದ ಬಂತು, ಚರ್ಮದಿಂದ ಒಳ್ಳೆ ಸ್ಪರ್ಶ ಸುಖ, ಒಳ್ಳೆ ಹಾಸಿಗೆ ಮೇಲೆ ಮಲಗಿದುವು ಒಳ್ಳೆ ಆನಂದ ಬಂತು. ಹಾಗೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು ಏನೇನಿದೆ ಅವುಗಳಿಂದ ಪಡುವಂತಹ ಶಬ್ದ ಸ್ಪರ್ಶ ರೂಪ ರಸಗಂಧಾದಿ ಏನೇನು ಸುಖ ಇದೆ, ಆ ಸುಖವೆಲ್ಲ ದೇವರಿಗೆ ಉಪಚಾರ ಅಂತ ಸ್ವೀಕಾರ ಮಾಡಿ ಎಂದರು. ಅದಕ್ಕೆ ದಾಸರು ಹೇಳ್ತಾರೆ, ನಡೆವುದೇ ಹರಿ ಯಾತ್ರೆ, ನುಡಿಯುವುದೇ ಹರಿನಾಮ, ಕುಡಿವ ನೀರುಗಳೆಲ್ಲ ಅಭಿಷೇಕ, ಅಭಿಷೇಕನ ದಿನ ದಿನದಿ ಒಡಲಿಗುಂಬನ್ನ ನೈವೇದ್ಯ. ಈ ರೀತಿಯಲ್ಲಿ ಶಾರೀರ ಉಪಯೋಗ ವಾದ ವಿಷಯ ಜಾಲ ಹರಿಗೆ ಷೋಡಶ ಉಪಚಾರವೆಂದೆನ್ನು. ಆರಾರು ಮಾಡುವ ವಂದನ ನಿಂದೆಯು ಶ್ರೀರಮಣನಿಗಿದು ಬಲು ಸ್ತೋತ್ರವೆಂದೆನ್ನು. ಯಾರ್ಯಾರು ನಮಸ್ಕಾರ ಮಾಡ್ತಾರೆ, ಯಾರು ನಿಂದ ಮಾಡ್ತಾರೆ, ಅದನ್ನ ದೇವರಿಗೆ ಸ್ತೋತ್ರ ಅಂದ್ಬಿಡು ಅಂದ್ರು. ಇಲ್ಲಿ ಸ್ವಲ್ಪ ಎಡುವಂತ ವಿಷಯ ಇದು. ಹೇಳುತ್ತಾರೆ, ಯಾರು ಬೈದ್ರೆ ಅದು ದೇವರ ಸ್ತೋತ್ರ ಅಂತ ಹೇಗೆ ಹೇಳ್ತೀವಿರಿ ಅಂತ ಹೇಳಿದರೆ, ಹೇಳುತ್ತಾರೆ ಅವರು ಬೈದ್ರು ನಿಂದ ಮಾಡಿದ್ರು ಬಾಯಿಯಿಂದ ಶಬ್ದಗಳು ಬರಬೇಕಾ? ಆ ಶಬ್ದಗಳಲ್ಲಿ ಭಗವದ್ ರೂಪಗಳು ಬರಬೇಕಾ? ಆ ರೂಪಗಳು ಶುದ್ಧವಾ? ಅವರು ಬೈದದ್ದು ಹೊಲಸು ಬಾಯಿಯಿಂದ ಬೈದ್ರು, ಹೊಲಸು ಮಾತು ಮಾತಾಡಿದ್ರು ನಮ್ಮ ಬಗ್ಗೆ, ಆದರೆ ಆ ಮಾತಾಡುವಾಗ ಅಕ್ಷರಗಳಲ್ಲಿ ಭಗವದ್ ರೂಪಗಳು ಬಂತಲ್ಲ, ಅವು ಶುದ್ಧ ಅಲ್ಲ, ಅದು ಭಗವಂತನಿಗೆ ಉಪಚಾರ ಅಂತ ಹೇಳಿಬಿಡು ಅಂತಾರೆ ಅಷ್ಟೇ ಹೊರತು ಆ ಹೊಲಸು ಮಾತನ್ನೇ ದೇವರಿಗೆ ಕೊಡು ಅಂತ ಹೇಳಲಿಲ್ಲ. ಆರಾರು ಮಾಡುವ ವಂದನ ನಿಂದೆಯು ಶ್ರೀರಾಮಣನಿಗಿದು ಬಲು ಸ್ತೋತ್ರವೆಂದೆನ್ನು. ದಾರಾ ಪುತ್ರಾದಿ ಸಮಸ್ತ ಬಂಧುವರ್ಗ ಪರಿಚಾರಕರೆನ್ನು ಘನ ಮಹಾ ಮಹಿಮಂಗೆ. ನಮಗಿರುವಂತಹ ಎಲ್ಲ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಆ ಭಗವಂತನಿಗೆ ಪರಿಚಾರಕರು. ಒಂದು ಚಿಂತನೆ ಮಾಡೋಣ, ಇಷ್ಟು ಕಾಲ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನವರು ನನ್ನವರು ಅಂದುಕೊಂಡು ಒಂದೊಂದು ಸಲ ಚಿಂತನೆ ಮಾಡಿದಾಗಲೂ ನರಕಕ್ಕೆ ಹೋಗುವಂತದ್ದೇ ಬಂತು ಪಾಪ. ಈಗ ಸುತ್ತಿರುವವರು ದೇವರ ಪರಿಚಾರಕರು ಅಂತ ಒಂದು ಆಲೋಚನೆ ಮಾಡಿದರೆ ಸಾಕಯ್ಯ, ಮೋಕ್ಷಕ್ಕೆ ಹೋಗುವ ಪುಣ್ಯ ಹೆಜ್ಜೆ ಹೆಜ್ಜೆಗೂ ಬರುತ್ತೆ ಅಂತಾರೆ. ಅದನ್ನೇ ಹೇಳಿಕೊಡುತ್ತಾರೆ, ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರು. ಅದನ್ನೇ ಇಲ್ಲಿ ದಾರಾ ಪುತ್ರಾದಿ ಸಮಸ್ತ ಬಂಧುವರ್ಗ ಪರಿಚಾರಕರೆನ್ನು ಘನ ಮಾಹಾಮಿಹಿಮೆಂಗೆ ಮೆರವುದೆಲ್ಲವೂ ಹರಿ ಮೆರವುದೆಂದೆನ್ನು. ಏನೇನು ಮೆರೆಸ್ತಾನೆ ಭಗವಂತ, ಅದೆಲ್ಲ ದೇವರಿಗೆ ವಿಶೇಷವಾದ ಉತ್ಸವ ಅಂತ ಚಿಂತನೆ ಮಾಡಿ. ಇನ್ನು ಹೇಳುತ್ತಾರೆ, ನಿರುತದಲ್ಲಿ ಇದು ಮರೆಯದೆ ಮನದೋಳು ಕರಚರಣಾದಿ ಯಾವದ್ದವಯವ ಚೇಷ್ಟೆಯ. ಎರಡು ಮಾತು ಹೇಳಿದರು, ಶಾರೀರ ಉಪಯೋಗವಾದ ವಿಷಯ ಜಾಲ ಹರಿಗೆ ಷೋಡಶ ಉಪಚಾರವೆಂದೆನ್ನು ಅಂತ ಒಂದು ಮಾತು ಹೇಳಿದರು. ಅದು ಹೇಗೆ ಮಾಡಬೇಕು ಎಂಬುದು ವಿಸ್ತಾರ ಮಾಡಲಿಲ್ಲ ಇಲ್ಲಿ. ಆ ವಿಸ್ತಾರವೆಲ್ಲ ಆಧ್ಯಾತ್ಮ ರಸರಂಜನೆಯಲ್ಲಿ ನಾವು ನೋಡಬೇಕು. ಅದ್ಭುತವಾಗಿ ಅದನ್ನು ಹೇಳಿದ್ದಾರೆ. ಇನ್ನ ನಿರುತದಲ್ಲಿ ಇದು ಮರೆಯದೆ ಮನದೊಳ್ಳು ಕರಶರಣಾದಿ ಯಾವದ್ದವಯವ ಚೇಷ್ಟೆಯ. ನಮ್ಮ ಕೈ ಕಾಲು ಮೊದಲಾದ ಸಕಲೇಂದ್ರಿಯಗಳ ವ್ಯಾಪಾರ ಚೆನ್ನಾಗಿ ಒಳಗೆ ಹೇಗೆ ನಡೆಯುತ್ತೆ, ಒಂದೊಂದು ಇಂದ್ರಿಯ ವ್ಯಾಪಾರ ಹೇಗೆ ನಡೆಯುತ್ತೆ ಎಂಬುದನ್ನ ದೇವರು ದೇವತೆಗಳ ಮೂಲಕ ನಮ್ಮ 11 ಇಂದ್ರಿಯಗಳ ವ್ಯಾಪಾರ ಹೇಗೆ ಮಾಡಿಸ್ತಾನೆ ಎಂಬುದನ್ನ ಗುರುಮುಖದಲ್ಲಿ ತಿಳಿದು ಯಜ್ಞಕ್ರಮದಿಂದ ವಿಶೇಷವಾಗಿ ನಮ್ಮ 11 ಇಂದ್ರಿಯಗಳ ವ್ಯಾಪಾರ ನಡೆದಾಗ ಭಗವಂತನ ರೂಪಗಳು ಪುಂಖಾನುಪುಂಖವಾಗಿ ಹುಟ್ಟಿ ಬರುತ್ತೆ. ಆ ರೂಪಗಳನ್ನೆಲ್ಲ ಪ್ರಾದೇಶ ನಾಮಕ ಭಗವಂತನಲ್ಲಿ ಯಜ್ಞಕ್ರಮದಿಂದ ಅರ್ಪಣೆ ಮಾಡುವಂದ್ರು. ಇದು ಯಾರು ಹೇಳಿಕೊಡಬೇಕು? ಗುರುಮುಖದಿಂದ ತಿಳಿಯಬೇಕು. ಇದು ಬರೋದೆಲ್ಲ ಷೋಡಶಿಯಲ್ಲಿ ಬರುತ್ತೆ. ನಮ್ಮ ಅರಣ್ಯಕಾಚಾರ್ಯರು ಹೇಳಿಕೊಟ್ಟ ಅದ್ಭುತವಾದ ವಿದ್ಯೆ ಇದು, ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದು ಭಾಗವತಾದಿಗಳಲ್ಲಿ ಬಂದದ್ದೇ ಅಲ್ಲಿ ಹೇಳಿಕೊಡ್ತಾ ಇದ್ದಾರೆ. ನಿರುತದಲ್ಲಿ ಇದು ಮರೆಯದೆ ಮನದೋಳು ಕರಚರಣಾದಿ ಯಾವದ್ದವಯವ ಚೇಷ್ಟೆಯ. ಗುರುಮುಖದಲ್ಲಿ ತಿಳಿದು ಯಜ್ಞಕ್ರಮದಿಂದ ನೀರಜ ನಾಭನಿಗರ್ಪಿಸು ಅವಧಾನ ಪೂರ್ವಕ ಮಾರ ಜನಕ ಗುರು ವಿಜಯ ವಿಠಲರೇಯ. ಕರವ ಪಿಡಿವನು ಇದನ್ನೇವೇ ಕೈಗೊಂಡು, ಈ ರೀತಿಯಾಗಿರತಕ್ಕಂತಹ ಚಿಂತನೆ ಏನಿದೆ ಇದನ್ನೇ ಸ್ವೀಕಾರ ಮಾಡಿ ಭಗವಂತ ಅನುಗ್ರಹ ಮಾಡುತ್ತಾನೆ ಅಂತ ತಿಳಿಸಿಕೊಡ್ತಾ, ಈ ವಿರಾಟ್ ರೂಪ ನಮ್ಮ ಸುತ್ತು ಇದೆಯಲ್ಲ, ನಮ್ಮ ಶರೀರದಲ್ಲಿ ಆ ವಿರಾಟ್ ರೂಪ ಇಡೀ ಬ್ರಹ್ಮಾಂಡ ಸುತ್ತು ಇದೆ. ಬ್ರಹ್ಮಾಂಡದಲ್ಲಿ ಅನೇಕ ಕ್ಷೇತ್ರಗಳು ವನಗಳು ಎಲ್ಲ ಇವೆ. ಆ ವಿರಾಟ್ ರೂಪವೇ ನಮ್ಮ ಶರೀರ ಸುತ್ತು ಇದ್ರೆ ಇಲ್ಲಿ ಕೂಡ ಆಗಿದೆ ಏನು ಅಂದ್ರೆ ಹೇಳುತ್ತಾರೆ, ಬೊಮ್ಮಾಂಡದೊಳಗಿದ್ದ ಸ್ಥೂಲವಾದ ವಸ್ತುಗಳು ನಿಮ್ನವಾಗಿ ದೇಹದಲ್ಲಿ ಸೂಕ್ಷ್ಮವಾಗಿ ಉಂಟು ಕೇಳು. ಬ್ರಹ್ಮಾಂಡದೊಳಗಿರುವ ಸಕಲ ಪರ್ವತಗಳು ಪರ್ವತಾಭಿಮಾನಿ ದೇವತೆಗಳು ಸೂಕ್ಷ್ಮವಾಗಿ ನಮ್ಮ ಶರೀರದಲ್ಲಿವೆ. ಬ್ರಹ್ಮಾಂಡದೊಳಗಿರುವ ಸಕಲ ಸಮುದ್ರಗಳು ನದಿಗಳು ವಾಪೀಕೂಪ ತಟಾಕ ತೀರ್ಥಾದಿಗಳೆಲ್ಲ ಎಲ್ಲಾ ಕ್ಷೇತ್ರಗಳು ಎಲ್ಲಾ ವನಗಳು ಎಲ್ಲಾ ಅಭಿಮಾನಿ ದೇವತೆಗಳು ನಮ್ಮಲ್ಲಿ ಸೂಕ್ಷ್ಮವಾಗಿ ನಿಂತಿದೆ. ಎಲ್ಲಾ ಸಪ್ತ ದ್ವೀಪಗಳು ಎಲ್ಲ ನಮ್ಮ ಶರೀರದಲ್ಲಿದೆ. ಗುರುತು ಹಿಡಿದು ತಿಳಿಸುವ ಗುರುಗಳು ಬೇಕು ಅಂದು. ಈ ಮಹಾಲಕ್ಷಣದಿಂದಲೇ ಕ್ಷೇತ್ರವೆಂದು ಸನ್ಮಾನ್ಯವಾಗಿಪ್ಪದೋ ಜಡಗಳ ಮಧ್ಯದಲ್ಲಿ. ಎಲ್ಲಾ ಜಡವೇ, ನಮ್ಮ ಶರೀರವೂ ಜಡವೇ, ಅದು ಇದು ಒಂದೇನಾ ಅಂದ್ರೆ ಇಲ್ಲ. ಇದು ಮಹಾಕ್ಷೇತ್ರ. ಯಾಕೆ ಅಂದ್ರೆ ಈ ಜಡದಲ್ಲೇ ಎಲ್ಲಾ ಭೂ ಬಂದ್ರೆ ಇಡೀ ಬ್ರಹ್ಮಾಂಡದೊಳಗಿರತಕ್ಕಂತಹ ಸಕಲವೂ ಸೂಕ್ಷ್ಮವಾಗಿದೆ. ಅಷ್ಟೇ ಅಲ್ಲ, ದೇವತೆಗಳೆಲ್ಲ ನಿಂತಿದ್ದಾರೆ. ಆ ಮಹಾಮಹಿಮನಾದ ಕ್ಷೇತ್ರಜ್ಞನನ್ನು ಭಜಿಸಿ ಜನ್ಮವ ನೀಗುವುದು ಅವ್ಯವಧಾನದಿಂದ. ಈ ಕ್ಷೇತ್ರದಲ್ಲಿರುವ ಕ್ಷೇತ್ರಂ ಜಾನಾತೀತಿ ಕ್ಷೇತ್ರಜ್ಞ, ಈ ಕ್ಷೇತ್ರವನ್ನು ಚೆನ್ನಾಗಿ ತಿಳಿದು ನಮಗೆ ತಿಳಿಸಿಕೊಡುವಂತಹ ಭಗವಂತನನ್ನ ಅವ್ಯವಧಾನದಿಂದ ಭಜಿಸಿ, ಬಿಟ್ಟು ಬಿಟ್ಟಲ್ಲ ಸದಾ ಏಕಪ್ರಕಾರ ಭಜಿಸಿ ಜನ್ಮವ ನೀಗುವುದು. ಜನ್ಮ ಪೂರ್ಣವಾಗಿ ಈ ರೀತಿ ಕಳೆದು ಆ ಶರೀರ ಬಿಡತಕ್ಕಂಥದ್ದು. ವೈಷಮ್ಯರಹಿತ ಗುರು ವಿಜಯ ವಿಠಲರೇಯ ಸಮ್ಮುಖನಾಗುವನು ಈ ಪರಿ ತಿಳಿದರೆ. ವೈಷಮ್ಯರಹಿತ, ಯಾವ ರೀತಿಯಾದ ಯಾರ ಮೇಲೂ ಕೂಡ ಪಕ್ಷಪಾತಾದಿಗಳನ್ನು ತೋರಿಸದೇ ಇರುವಂತಹ ಎಲ್ಲರಿಗೂ ಸಮನಾದಂತಹ ಭಗವಂತ ವಿಜಯ ವಿಠಲರೇಯ, ಗುರು ವಿಜಯ ವಿಠಲರೇಯ ಸಮ್ಮುಖನಾಗ್ತಾನಯ್ಯ ಈ ಪರಿ ತಿಳಿದರೆ ಅಂತ ಹೇಳುತ್ತಾರೆ. ಅಲ್ಲ, ಈ ಸಾಧನೆ ಇದೆ ನಮ್ಮಲ್ಲಿ ಬರೋದೇನು ಗೊತ್ತು? ಇಷ್ಟೆಲ್ಲ ಹಿಡಿದು ಕೂಡಲೇ ಎಲ್ಲ ಕೇಳೋದು ವೆರಿ ಗುಡ್ ಬೈ ತರ. ನಮ್ಮ ಹುಡುಗ ಬಹಳ ಒಳ್ಳೆಯವನ್ರಿ, ಹಿಡಿದೆಲ್ಲ ಕೇಳ್ತಾನೆ, ಏನು ಮಾಡಲ್ಲ ಅಷ್ಟೇ. ಅದೇ ತರ ನಾವೆಲ್ಲ ಕೇಳ್ತೀವಿ, ಕೇಳಿದ ಮೇಲೆ ಹೇಳೋದೊಂದೇ, ನಮ್ಮದೇ ನಿತ್ಯ ಪಾರಾಯಣದ ಪುಸ್ತಕಗಳು ದೊಡ್ಡ ಕಟ್ಟಿವಿರಿ, ಆ ಪಾರಾಯಣ ಮುಗಿಯೋದ್ರೊಳಗೆ ನಮ್ಮ ಪ್ರಾಣ ಹೋಗ್ತಾ ಇದೆ, ಮತ್ತಿದನ್ನೆಲ್ಲಿ ಸೇರಿಸ್ಕೊಳ್ಳೋದು, ಈ ಚಿಂತನೆಯಲ್ಲಿ ಮಾಡೋದು, ಏನೋ ಕೇಳಿದ್ವಿ ಬಿಡ್ರಿ, ಚೂರೇನೋ ಪುಣ್ಯ ಬಂತು, ಈ ಜನ್ಮ ಕೆಟ್ಟ ಸಾಕು ಅಂದ್ಕೊಳ್ತೀವಿ ಅಂದ್ರೆ ಅಲ್ಲರಿ, ಆ ಪಾರಾಯಣ ಎಲ್ಲ ಇಟ್ಕೊಂಡಿದ್ದೀರಲ್ಲ, ಇದು ದೊಡ್ಡದಯ್ಯ ಅಂದ್ರೆ ಏನ್ರಿ ಎಲ್ಲ ಒಂದೇ ಅಲ್ಲ ಅಂದ್ರೆ ಹೇಳ್ತಾರೆ. ಸಕಲ ಸಾಧನ ಮಧ್ಯ ಉತ್ಕೃಷ್ಟ ವೇನಿ ಪಾದು ನಖ ಶಿಖ ಪರಿಪೂರ್ಣ ಗುರು ವಿಜಯ ವಿಠಲ ಒಲಿವ. ಎಲ್ಲಾ ಸಾಧನೆಗಳ ಮಧ್ಯೆ ಉತ್ಕೃಷ್ಟವಾದ ಸಾಧನೆ ಇದು. ಅದಕ್ಕೇನು ಮಾಡಬೇಕು, ನಮ್ಮ ಪಾರಾಯಣಗಳು ಬಿಡಬೇಕು ಅಂದ್ರೆ ಇಲ್ಲ, ಇದನ್ನ ಮೊದಲು ಮಾಡಿಬಿಡಿ. ಇಡೀ ಒಳಗೆ 14 ಲೋಕಗಳ ಚಿಂತನೆ, ಸುತ್ತು ವಿರಾಟ್ ರೂಪದ ಚಿಂತನೆ, ಒಳಗೆ ಏನು ಭಗವದ್ ರೂಪಗಳ ಐಕ್ಯ ಚಿಂತನೆ ಎಲ್ಲ ಬೆಳಿಗ್ಗೆ ಒಮ್ಮೆ ಮಾಡಿಬಿಡಿ. ಆ ಮಾಡಿದ ಮೇಲೆ ಪಾರಾಯಣ ಮಾಡಿ. ಆ ಮಾಡುವಾಗ ಪಾರಾಯಣವೆಲ್ಲ ಈ ವಿರಾಟ್ ರೂಪಿಯ ಸ್ತೋತ್ರ ಅಂತ ಮಾಡಿದರೆ ದಿನಾಗೂ ಮಾಡುವ ಗೊಡ್ಡು ಪಾರಾಯಣ ಏನಿತ್ತಲ್ಲ ಆ ಪಾರಾಯಣ ಪೂರ್ಣ ಆಗಿಬಿಡುತ್ತೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ವಿಶೇಷವಾದ ಈ ರೀತಿಯಲ್ಲಿ ತಾಯಿಯಂತೆ ಹಿಂದೆ ಬಿದ್ದು ಹೇಳೋರು ಯಾರಿರ್ತಾರೆ ಹೇಳಿ. ಅಂತಹ ಅದ್ಭುತವಾದ ಗುರುಗಳು ಕೊಟ್ಟದ್ದನ್ನ ಚೆನ್ನಾಗಿ ಅನುಷ್ಠಾನ ಮಾಡೋಣ, ಇನ್ನಾದರೂ ಚೂರಾದರೂ ಅನುಷ್ಠಾನ ಮಾಡಿ ಸಾಯೋ ಕಾಲಕ್ಕೆ ಸಂತೋಷದನ್ನು ಸುತ್ತೋದ್ರೆ. ಸಾಯೋ ಕಾಲಕ್ಕೆ ಏನೋ ಅಪ್ಪ, ಅದು ಕೇಳಿದೆ, ಇದು ಕೇಳಿದೆ, ಎಲ್ಲಾ ಕೇಳಿದೆ, ಏನೂ ಅನುಷ್ಠಾನಕ್ಕೆ ಬರಲಿಲ್ಲ ಅಂತ ಕೊರಗನಿಂದ ಸಾಯೋಕ್ಕಿಂತ ಸುಲಭವಾಗಿ ಹೇಳಿಕೊಡ್ತಾ ಇದ್ದಾರೆ. ಎಷ್ಟು ಜನ ಬೆಂಗಳೂರಿನಲ್ಲಿ ಕೇಳಿದ ಮೇಲೆ ಅನುಷ್ಠಾನಕ್ಕಿಟ್ಟು ಕುಣಿತಾ ಇದ್ದಾರೆ, ಕುಪ್ಪಳಿಸ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಹೌದಪ್ಪ, ಅನುಷ್ಠಾನಕ್ಕೊಂದು ಮಾರ್ಗ ಸಿಗ್ತಾ ಇದೆಯಲ್ಲ ಅಂತ ಅರಣ್ಯಕಾಚಾರ ಗ್ರಂಥ ಕೇಳ್ತಾ ಇದ್ದಾರೆ, ಈ ಸುಳಾದಿಯನ್ನು ಕೇಳುತ್ತಾರೆ, ಆನಂದದಿಂದ ಅನುಷ್ಠಾನಕ್ಕಿಟ್ಟು ಸಂತೋಷ ಪಡ್ತಾ ಇದ್ದಾರೆ. ಮತ್ತೆ ನೀವೆಲ್ಲ ಕೂಡ ಇದಕ್ಕೆ ಭಾಗಿಗಳು ಯಾಕಾಗಬಾರದು? ನಾನು ನಿಮ್ಮಲ್ಲಿ ಒಬ್ಬ, ನಾನೇನು ಆಕಾಶದಿಂದ ಓದಲು ಬಿದ್ದಿಲ್ಲ, ನಾನು ಕೂಡ ನೋಡಿದೆ, ಬುದ್ಧಿ ಬಂತು, ಚೂರು ಹಿಡ್ಕೊಂಡಿದ್ದೇನೆ. ನನಗೆ ಪೂರ್ಣ ಅನುಷ್ಠಾನಕ್ಕೆ ಬರಬೇಕಾದ್ರೆ ಅದನ್ನ ಚೆನ್ನಾಗಿ ಆವರ್ತನೆ ಮಾಡಬೇಕು, ಅದಕ್ಕಾಗಿ ನಿಮ್ ಮುಂದೆ ಹೇಳ್ತಾ ಶುರು ಮಾಡ್ತಾ ಇದ್ದೇನೆ. ನನ್ನ ಪ್ರಾಫಿಟ್ಗಾಗಿಯೇ ನನಗದ ಅನುಷ್ಠಾನಕ್ಕೆ ಬರಬೇಕು ಅಂತ ತುಂಬಾ ಸಲ ಹೇಳ್ತಾ ಇದ್ದೇನೆ. ಆ ಹೇಳುವಾಗ ನೀವು ಪಡ್ಕೊಂಡ್ರ ನಿಮಗೆ ಪ್ರಾಫಿಟ್ ಬರುತ್ತಷ್ಟೇ. ಆದ್ದರಿಂದ ಭಗವಂತ ನಿಮಗೆಲ್ಲ ಒಳ್ಳೆಯದು ಮಾಡಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.